హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిలగుణజ్ఞం సద్గుణైకాధివాసం శమదమపరినిష్టం సత్మనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీతి సువిద్యావాదశారిణ ఇష్టదాన్ కష్టహర్తృన్న విద్యామాన్యాన్ మునీన్ నమ వాజరాజపదద్వంద్వ వారిజాసక్తమానసాన్ విశ్వప్రియగూరూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రధాదతః సర్వే కామా భవంతేవ శవతో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యభీష్టదం శ్రీగురుభ్యో నమః హరి ఓం. చతుర్దశి గ్రంథ యద్యపి నిన్నగె పూర్ణ ఆయిత, ఆదరె ఇన్న ఎరడు దివస ఉళిదిదే, నాళే నాళిద్దు ಇವತ್ತು ನಾಳೆ ಉಳಿದಿದೆ. ಆದ್ದರಿಂದ ಈ ಎರಡು ದಿವಸಗಳ ಕಾಲ ಹಿಂದಿನ ಪ್ರಕರಣಗಳ ಚೂರು ಚಿಂತನೆ, ಅದರಲ್ಲಿ ಪ್ರಧಾನ ಪ್ರಕರಣದ ಪೂರ್ಣ ಚಿಂತನೆ ಮಾಡಿದರೆ ಒಮ್ಮೆ ಚತುರ್ದಶಿ ಗ್ರಂಥದ ಪೂರ್ಣ ನೋಟ ಬಂದಂತಾಗುತ್ತೆ. ಆ ಪ್ರಕಾರದಲ್ಲಿ ನೋಡಿದಾಗ ಮೊದಲನೆಯ ಪ್ರಕರಣ ಜೀವ ಹೋಮ ಪ್ರಕರಣ ಅಂತ ಬರ್ತಾ ಇದೆ. ಇಲ್ಲಿ ಪ್ರಕರಣದ ಪ್ರಾಶಸ್ತ್ಯ, ಅದರ ಫಲ, ಚಿಂತನಾ ಕ್ರಮ ಸಂಕ್ಷೇಪವಾಗಿ ನೋಡಿದರೆ ಈ ಚತುರ್ದಶಿ ಗ್ರಂಥದ ಒಳ್ಳೆ ಫಲವನ್ನು ಮೊದಲು ತಿಳ್ಕೊಡ್ತಾ ಇದ್ದಾರೆ. ಇಲ್ಲಿ ಅತ್ರ ವಕ್ಷ್ಯಮಾಣಾನಾಂ ಚತುರ್ದಶ ಉಪಾಸನಾನಾಮಪಿ, ಹದಿನಾಲ್ಕು ಉಪಾಸನಗಳಿಗೂ ಕೂಡ ಅಪರೋಕ್ಷ ಜ್ಞಾನಂ ಮೋಕ್ಷಶ್ಚ ಮುಖ್ಯಂ ಫಲಂ. ಅಪರೋಕ್ಷ ಜ್ಞಾನ ಮೋಕ್ಷವೇ ಮುಖ್ಯ ಫಲ. ಅವಾಂತರ ಫಲ ಏನು ಅಂದರೆ ಹೇಳ್ತಾರೆ, ತತ್ರ ಅವಶ್ಯ ಉಪಾಸನಸ್ಯ, ಕಡ್ಡಾಯವಾಗಿ ಉಪಾಸನೆಯನ್ನು ಮಾಡುತ್ತಾ ಬಂದರೆ ಪಂಚ ಮಹಾಪಾತಕಿಭಿ ಸಹವಾಸೋಪಿ ತತ್ ಸಹವಾಸ ಜನಿತ ಪಾಪ ಲೇಪಾಭಾವ ಅವಾಂತರ ಫಲಂ ಅಂದರು. ಪಂಚ ಮಹಾಪಾತಕಗಳಿಂದ ಏನು ನಮಗೆ ಗೊತ್ತಿಲ್ಲದೇನೆ ಏನೊಂದು ಚಟವಟಿಕೆ ನಡೆಯುತ್ತೆ, ಅದರಿಂದ ಬರುವಂಥ ಮಹಾಪಾಪ, ಆ ಪಾಪ ಲೇಪ ಆಗಲ್ಲ. ಇಷ್ಟು ಹೇಳಿದರೆ ನಮಗಷ್ಟು ತಲೆಯಲ್ಲಿ ನಿಲ್ಲಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ವಿಷ್ಣು ಪುರಾಣದಲ್ಲಿ ಪ್ರಶ್ನೆ ಬರುತ್ತೆ, ನಗ್ನರು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಯಾಕೆ ಬಟ್ಟೆ ಇಲ್ಲದವರು ನಗ್ನರು ಅಂತ, ಆ ಪ್ರಶ್ನೆ ಅಲ್ಲ. ನಗ್ನರು ಅಂತ ಯಾರನ್ನ ಕರೀತಾರೆ ಅಂತ ವಿಷ್ಣು ಪುರಾಣದಲ್ಲಿ ಬಂದಾಗ ಉತ್ತರ ಕೊಡುತ್ತಾರೆ, ಯಾರಾದರೆ ವೈದಿಕ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ ಒಂದು ತಿಂಗಳ ಕಾಲ ಬಿಟ್ಟಿರ್ತಾರೆ ಅವರು ನಗ್ನರು. ಇರಲಿ, ನಮಗೇನು ಅಂದರೆ ಅಂಥವರನ್ನ ನೋಡಿದರು, ಮಾತಾಡಿದರು, ಅವರ ಜೊತೆ ಸಹವಾಸ ಮಾಡಿದರು, ಏಳು ಜನ್ಮದ ಪುಣ್ಯ ಹಾನಿ, ಏಳು ನೀಚ ಜನ್ಮಗಳ ಪ್ರಾಪ್ತಿ ಅಂತ. ಹಾಗಾದರೆ ನಾವೇನೋ ಸಾಧನೆ ಮಾಡುತ್ತೇವೆ ಅಂತ ಕೂತಿದ್ದೇವೆ, ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ ಎಲ್ಲ ಅಂಥವರೇ ಕಾಣಿಸ್ತಾರೆ ನಮಗೆ. ಇನ್ನ ಒಂದು ತಿಂಗಳು ಸಂಧ್ಯಾದಿಗಳು ಬಿಟ್ಟವರಲ್ಲ, ಆಕಳನ್ನೇ ಕೃಷ್ಣಾರ್ಪಣ ಮಾಡುವವರು ಎಲ್ಲರೂ ಕಾಣುತ್ತಾರೆ. ಅವರೇ ಮಾರ್ಕೆಟ್ ತುಂಬ ಅವರೇ ಇರ್ತಾರೆ. ತರಕಾರಿ ಹೋದರು, ಆಟೋ ಏರಿದ್ರು, ಬಸ್ ಸೇರಿದ್ರು, ಎಲ್ಲ ಅವರದ್ದೇ ದರ್ಶ, ಅವರೇ ದರ್ಶನ, ಸ್ಪರ್ಶ ಎಲ್ಲ ಅವರದ್ದೇ ಆಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ನಮ್ಮ ಸಾಧನೆ ಉಳಿಯುತ್ತೋ ಅಂತ ಹೆದರಿಕೆ ಶುರುವಾಗೋದು ಖಚಿತ. ಆದ ಕಾರಣ ಈ ಕಲಿಕಾಲದಲ್ಲಿ ಈ 14 ಪ್ರಕರಣಗಳು, ಯದ್ಯಪಿ ಉಪನಿಷತ್ತಿನಲ್ಲಿ ರಾಶಿ ರಾಶಿ ಪ್ರಕರಣಗಳಿವೆ, ರಾಶಿ ಉಪಾಸನೆಗಳಿವೆ, ಅದರಲ್ಲಿ ಆರಿಸಿ ತೆಗೆದಿದ್ದಾರೆ ಇವರು. ಈ 14 ಪ್ರಧಾನ, ಇಷ್ಟು ಮಾಡಿ ನಂತರ ಬೇಕಾದ್ದು ಮಾಡಿ, ಇಡೀ ಉಪನಿಷತ್ತನ್ನೇ ಅನುಷ್ಠಾನಕ್ಕಿಟ್ಟುಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಇಷ್ಟು ಮಾಡಿದರೆ ಈ ಕವಚವಾಗಿ ನಿಲ್ಲುತ್ತೆ. ಎಲ್ಲಿ ಮಹಾಪಾತಕಿಗಳ ಸಂಪರ್ಕ ಆದರೂ ಕೂಡ ನಾವು ಶುದ್ಧರಾಗಿರ್ತೇವೆ, ನಮ್ಮ ಪುಣ್ಯ ಲೋಪ ಆಗಲ್ಲ. ಅಲ್ಲಿ ಕಥಾ ಬರುತ್ತೆ, ರಾಜ ಹೆಂಡತಿ ಜೊತೆಗೆ ಸ್ನಾನ ಮಾಡಿ ಯಜ್ಞಕ್ಕೆ ಕೂಡಲಿಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಹೆಂಡತಿ ಒಳ್ಳೆ ಜ್ಞಾನಿ, ಎದುರಿಗೆ ಇಂಥ ವ್ಯಕ್ತಿ ಒಬ್ಬ ಬರ್ತಾ ಇರ್ತಾನೆ. ಬರ್ತಾ ಇರುವಾಗ ರಾಜನ ಹೆಂಡತಿ ಹೇಳುತ್ತಾಳೆ, ಸ್ನಾನ ಮಾಡಿ ಯಜ್ಞಕ್ಕೆ ಹೋಗ್ತಾ ಇದ್ದೇವೆ, ಅವನು ಬರ್ತಾ ಇದ್ದಾನೆ, ಅವನನ್ನು ನೋಡೋದು ಬೇಡ, ಮಾತಾಡಿಸೋದು ಬೇಡ, ಹೊರಟು ಹೋಗೋಣ. ರಾಜ ಕೇಳಲಿಲ್ಲ, ಬೇಕಂತೆ ಹೋಗಿ ಅವನ ಸರಿ ಮಾತಾಡಿ ಕೈ ಕುಲುಕಿ ಹೋದ. ಪ್ರಾರಬ್ಧ ಕರ್ಮ, ಯಜ್ಞವೂ ಮಾಡಿದ, ಸ್ವಲ್ಪ ಕಾಲಕ್ಕೆ ಸತ್ತು ಹೋದ. ಸತ್ತು ಹೋದ ಮೇಲೆ 7 ನೀಚ ಜನ್ಮಗಳು ಬಂತು. ಆಕೆ ಆತನ ಜೊತೆಗೇನೆ ಒಳ್ಳೆ ಜನ್ಮ ಪಡ್ಕೊಂಡು ಆತನ ರಕ್ಷಣೆ ಮಾಡುತ್ತಾ ಕೊನೆಯ ಜನ್ಮದಲ್ಲಿ ತನ್ನ ಎಲ್ಲ ಪುಣ್ಯಧಾರೆ ಎರೆದು ವಿಶೇಷವಾಗಿ ಇಬ್ಬರಿಗೂ ಮನುಷ್ಯ ಜನ್ಮ ಬರುತ್ತೆ. ಅವಾಗ ಹೇಳ್ತಾಳೆ, 7 ನೀಚ ಜನ್ಮಗಳಾದ ಮೇಲೆ ಮತ್ತೂ ನೀನು ಬಂದಿದ್ದೀಯಾ, ನಿನ್ನ ಜೊತೆಗೆ ನಾನು ಬಂದಿದ್ದೇನೆ, ಇಷ್ಟಕ್ಕೂ ಕಾರಣ ಅವನ ಜೊತೆ ಮಾತಾಡಿದ್ದು. ಹಾಗಾದರೆ ನಮ್ಮ ಪಾಡೇನು ಅಂತ. ಹಾಗಾದರೆ ಎಲ್ಲರ ಮನಸ್ಸಿನಲ್ಲೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆಯಲ್ವೋ, ಅದಕ್ಕಾದರೆ 14 ಉಪಾಸನೆ ನಿತ್ಯ ಮಾಡಿ ಹೆದರಬೇಡಿ. ಮಾಡುತ್ತಾ ಇದ್ದೀವಂತೆ ಬೇಕಂತ ಕೂಡೋದು ಬೇಡ. ಮಾಡಿ ಅಂದುಕೊಳ್ಳದೆ ಇಂಥ ಸ್ಪರ್ಶಾದಿಗಳು, ಅವರ ದರ್ಶನ ಆದರೆ ಭಗವಂತ ಅವೆಲ್ಲ ತೆಗೆದು ಬಿಡುತ್ತಾನೆ. ಇನ್ನು ಮೊದಲನೆಯ ಪ್ರಕಾರ, ವಿಶೇಷವಾಗಿ ಜೀವಹೋಮ ಪ್ರಕರಣ ಅಂತ. ಏನಿದು ಜೀವಹೋಮ ಪ್ರಕರಣ ಅಂದರೆ, ನಮಗೆ ದೇಹ ಬರಲಿಕ್ಕೆ ನಾವು ಪ್ರಾಣತ್ಯಾಗ ಆದ ಮೇಲೆ, ನಮ್ಮ ಪ್ರಾಣತ್ಯಾಗ ಆಗಿ ನಾವು ಸ್ವರ್ಗವೋ ನರಕವೋ ಸೇರಿ ಅಲ್ಲಿ ನಮ್ಮ ಪುಣ್ಯವೋ ಪಾಪವೋ ಅನುಭವಿಸಿ ತಿರುಗಿ ಬರುವಾಗ ಮತ್ತು ದೇಹ ಪಡಿತೇವೆ. ಆ ದೇಹ ಬರುವ ಕ್ರಮ, ಈಗ ನಮಗೆ ದೇಹ ಬಂದ ಕ್ರಮ ದಾಸರು ಸೂಕ್ಷ್ಮವಾಗಿ ಹೇಳಿಕೊಡ್ತಾರೆ. ಜನನಿಪಿತ ಭೂವಾರಿದಾಂಬರ ವಿನಿಪ ಪಂಚಾಗ್ನಿಯಲಿ ನಾರಾಯಣನ 30 ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ಅಂತ ಹೇಳುತ್ತಾರೆ. ಹಾಗೆ ಹೇಳಿದಾಗ ಜನನಿ ತಾಯಿ ತಂದೆ ಮತ್ತು ಭೂಮಿ, ವಾರಿದ ವಾರಿ ಅಂದರೆ ನೀರು, ದ ಕೊಡುವುದು ಯಾವುದು ಮೇಘ, ಅಂಬರ ಆಕಾಶ ಅಥವಾ ಸ್ವರ್ಗ. ಇಲ್ಲಿ 5 ಅಗ್ನಿಗಳಿವೆ, ಯಾವುದು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ 5 ಅಗ್ನಿಗಳು. ಆ 5 ಅಗ್ನಿಗಳಲ್ಲಿ ಜೀವನನ್ನು ಹೋಮ ಮಾಡುತ್ತಾರೆ. ಎಂಥ ಜೀವನನ್ನು ಹೋಮ ಮಾಡುತ್ತಾರೆ ಅಂದರೆ ಹೇಳುತ್ತಾರೆ, ತತ್ವನಿಯಾಮಕ ದೇವಾ ಉತ್ತರ ದೇಹ ಆರಂಭಕೈ ಭೂತ ಸೂಕ್ಷ್ಮೈ ಪರಿವೇಷ್ಠಿತಂ ಜೀವಂ ಅಂತ ಹೇಳುತ್ತಾರೆ. ಈ ಜೀವ ಪ್ರಾಣತ್ಯಾಗ ಆಗಿ ಈ ಶರೀರದಿಂದ ಹೊರಟು ಹೋಗುವಾಗ ಶರೀರ 2 ರೀತಿ, ಸೂಕ್ಷ್ಮ ಭಾಗ ಸ್ಥೂಲ ಭಾಗ ಅಂತ. ಸ್ಥೂಲ ಭಾಗ ಇಲ್ಲೇ ಇರುತ್ತೆ, ಸೂಕ್ಷ್ಮವಾದ ತತ್ವಗಳು ಅಂದರೆ ಮುಂದಿನ ಶರೀರಕ್ಕೆ ಹುಟ್ಟು ಕೊಡುವಂಥ ಬೀಜಗಳು ಜೀವನ ಸುತ್ತು ಇದ್ದುಕೊಂಡು ಹಾಗೇ ಹೋಗ್ತಾರೆ. ಇನ್ನೊಂದು ದೇಹ ಅದರಿಂದಾಗಿ ಹುಟ್ಟು ಕೊಡುತ್ತೆ. ಆ ರೀತಿಯಾಗಿ ಜೀವನನ್ನು 5 ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಹೋಮ ಮಾಡುವುದು ಅಂದರೆ ಜೀವನ ಆ ಭಗವಂತನಿಗೆ ಈ ಜೀವನನ್ನು ಒಪ್ಪಿಸುವುದು. ಜೀವನದಲ್ಲಿ ಏನು ಏನು ಪರಿಣಾಮ ತರಬೇಕು, ಈ ದೇಹ ಧಾರಣೆಗೆ ಅವಶ್ಯಕವಾದ್ದು, ಆ ಪರಿಣಾಮಗಳನ್ನು ಕೊಡುವುದು ಆ ಅಗ್ನಿಯಲ್ಲಿ ಹೋಮ ಮಾಡುವ ತಾತ್ಪರ್ಯ. ಇಲ್ಲಿ ಹೇಳ್ತಾರೆ, ಈ ಜೀವ ಹೋಮ ಪ್ರಕರಣವನ್ನು ಚಿಂತನೆ ಮಾಡಿದರೆ ಏನು ಫಲ ಅಂದರೆ, ಒಂದು ಫಲ ಪ್ರಧಾನವಾದ್ದು. ಏನದು ಅಂದರೆ, ಜೀವ ಪ್ರಾಣ ಬಿಡುವಾಗ ನೂರು ಚೇಳು ಕಚ್ಚಿದ ನೋವಾಗ್ತಾ ಬರುತ್ತೆ. ಇದು ಗರುಡ ಪುರಾಣ ಸ್ಪಷ್ಟ ಹೇಳ್ತಾ ಬರುತ್ತೆ. ಎಷ್ಟು ಕ್ಷಣ ಕ್ಷಣಕ್ಕೂ ನೂರು ಚೇಳು ಏಕಕಾಲ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವಾಗ್ತಾ ಬರುತ್ತೆ. ಆ ನೋವು ನಮಗೆ ಆಗಬಾರದು ಅಂತಾದರೆ ಈ ಪ್ರಕರಣ ನಿತ್ಯವೂ ಚಿಂತನೆ ಮಾಡಬೇಕು. ಈ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ, ದೇಹದ ಮೇಲೆ ಅಭಿಮಾನ ಕಡಿಮೆ ಆಗಿ ವಿಶೇಷವಾಗಿ ಆ ನೋವು ಹೊರಟು ಹೋಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಸುಡತಾ ಇದ್ರೆ ಶರೀರವನ್ನು ಇತ್ತ ಜೀವ ಜ್ವಲಿಸಿ ಹೋಗ್ತಾ ಇರ್ತಾನೆ ತಾಪದಿಂದ. ಅದಕ್ಕೆ ಅಪರಕರ್ಮದಲ್ಲಿ ಹೇಳಿ ಮಾಡಿಸ್ತಾ ಇರ್ತಾರೆ, ದಾಹ ಜನಿತ ತಾಪ ಉಪಶಮಾರ್ಥಂ ಅಂತ ಸ್ನಾನ ಮಾಡಿಸ್ತಾರೆ ಕರ್ತೃಗಳನ್ನು. ದಾಹ ಶರೀರಕ್ಕಾದದ್ದು, ಅದರಿಂದ ತಾಪ ಬಂದದ್ದು ಯಾರಿಗೆ? ಜೀವನಿಗೆ. ಶರೀರಕ್ಕೆ ದಾಹ ಆದರೆ ಜೀವನಿಗೆ ತಾಪ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ. ಎಲ್ಲೋ ಏನೋ ಆದರೆ ಇವರಿಗೇನು ಬಂತು ಅಂದರೆ, ಆ ದೇಹದ ಮೇಲೆ ಅಭಿಮಾನ ಬಲತು ಹೋದದ್ದರಿಂದ ದೇಹಕ್ಕೆ ಅಲ್ಲಿ ಸುಡತಾ ಇದ್ದರೆ ಇವನಿಗೆ ತಾಪ ಇಲ್ಲಿ ಏರ್ತಾ ಇರುತ್ತೆ. ಆ ತಾಪ ಎಷ್ಟಿರುತ್ತೆ ಅಂದರೆ ಒದ್ದಾಡಬಿಡ್ತಾ ಇರ್ತಾನೆ. ತಾಪ ಇರಬಾರದು ಅಂತಾದರೆ ದೇಹ ಅಭಿಮಾನ ಬಿಟ್ಟಿರಬೇಕು. ಒಳ್ಳೆ ಜ್ಞಾನಿಗಳಿಗೆ ನೋವು ತಾಪ ಯಾವುದು ಇರಲ್ಲ. ಯಾಕೆ? ಭಗವಂತನ ಅನುಗ್ರಹದಿಂದ ಈ ಶರೀರದ ಮೇಲೆ ಅಭಿಮಾನ ಕಳ್ಕೊಂಡಿರ್ತಾರೆ. ಅದಕ್ಕೆ ಪ್ರಧಾನ ಪ್ರಕ್ರಿಯೆ ಜೀವಹೋಮ ಪ್ರಕರಣ. ಸ್ವರ್ಗದಲ್ಲಿ ನಾರಾಯಣಾಗ್ನಿ, ಆ ನಾರಾಯಣಾಗ್ನಿಗೆ ಹೇಳುತ್ತಾರೆ ಅಗ್ನಿ ಅಂತ ಹೇಳಿದರೆ ಅದಕ್ಕೆ ಐದು ರೂಪಗಳು ಬರಬೇಕು. ಒಂದು ಅಗ್ನಿ ಕುಂಡದಲ್ಲಿ ಉರಿತಾ ಇದೆ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಅಗ್ನಿ ಇರಬೇಕು. ಆ ಅಗ್ನಿಯ ಭಾಗಗಳು ಸಮಿತ್ತು, ಒಂದು ಸಮಿತ್ತಿದ್ದರೆ ಅಗ್ನಿ ಚೆನ್ನಾಗಿ ಉರಿಯುತ್ತೆ, ಸಮಿತ್ತು ಇಲ್ಲದಿದ್ದರೆ ಕಟ್ಟಿಗೆ ಇಲ್ಲದಿದ್ದರೆ ಅಗ್ನಿ ಉರಿಯಲ್ಲ, ಸಮಿತ್ತು ಬೇಕು. ನಂತರ ಸಮಿತ್ತಿಟ್ಟರೆ ಧೂಮ ಬಂದೇ ಬರುತ್ತೆ. ಸರಿ, ಕಟ್ಟಿಗೆ ಅಗ್ನಿ ಇದ್ದಾಗ ಬರುವುದೇನು? ಜ್ವಾಲೆ, ಉರಿ. ಉರಿಯಿಂದ ಚೆನ್ನಾಗಿ ಕಟ್ಟಿಗೆ ಉರಿದಾಗ ಬೀಳುವುದೇನು? ಅಂಗಾರ, ಕೆಂಡ. ಅದರಿಂದ ಹಾರಿ ಬರುವುದು ವಿಸ್ಫುಲಿಂಗ, ಕಿಡಿ. ಒಟ್ಟಾರೆ ಸಮಿತ್ತು, ಧೂಮ, ಅರ್ಚಿ, ಜ್ವಾಲೆ, ಅಂಗಾರ, ವಿಸ್ಫುಲಿಂಗ ಅಂತ ಐದು ಅವಯವಗಳಿಂದ ಕೂಡಿದ್ದು ಅಗ್ನಿ. ಆದರೆ ನಾರಾಯಣನೆಂಬ ಸೂರ್ಯ ಲೋಕದಲ್ಲಿರುವ ಅಗ್ನಿಯು ಕೂಡ ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಅಂತ ಐದು ಅವಯವಗಳಿಂದ ಕೂಡಿದೆ. ಆ ಐದು ಅವಯವಗಳು ಯಾರು ಅಂದರೆ ದೇವರದ್ದೇ ರೂಪಗಳು. ನಾರಾಯಣ ಎಂಬ ಅಗ್ನಿಯಿಂದ ಒಂದು ರೂಪ ಹೊರಬರುತ್ತೆ. ಯಾವ ರೂಪ? ನಾರಾಯಣನಿಂದ ನಾರಾಯಣ ರೂಪ. ಇನ್ನೊಂದು ರೂಪ, ನಾರಾಯಣನಿಂದ ವಾಸುದೇವ, ನಾರಾಯಣನಿಂದ ಸಂಕರ್ಷಣ, ನಾರಾಯಣನಿಂದ ಪ್ರದ್ಯುಮ್ನ, ನಾರಾಯಣನಿಂದ ಅನಿರುದ್ಧ. ಒಟ್ಟಾರೆ ಎಷ್ಟಾಯಿತು? ಮೂಲ ರೂಪ ನಾರಾಯಣ, ಹೊರಬಂದ ರೂಪಗಳ ಐದು. ಆ ರೀತಿಯಲ್ಲಿ ಐದು ಸ್ಥಾನಗಳಲ್ಲಿ ಮೂಲ ರೂಪಗಳು ಒಂದೊಂದು, ಹೊರಬಂದ ರೂಪಗಳ ಐದೈದು, ಐದೈದು ಇಪ್ಪತ್ತೈದು, ಮೂಲ ಐದು, ಒಟ್ಟಾರೆ ಮೂವತ್ತು, ತ್ರಿಂಶತಿ ರೂಪಗಳ. ಇಷ್ಟು ಚಿಂತನೆ ಈ ಸುಲಭವಾಗಿ ಮಾಡಬಹುದು. ಹೇಗೆ? ನಾರಾಯಣ, ಅಲ್ಲಿಂದ ಹೊರಬಂದ ರೂಪಗಳ ಹೆಸರು ನಾರಾಯಣ, ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ಅಡ್ರೆಸ್ ಈ ರೂಪ ಎಲ್ಲಿಂದ ಬಂತು ಅಂತ. ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. ಎರಡನೇ ರೂಪ ವಾಸುದೇವ, ಅಲ್ಲಿಂದ ಹುಟ್ಟಿದ ರೂಪಗಳು ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಮೂರನೆಯದು ಸಂಕರ್ಷಣ, ಅಲ್ಲಿಂದ ಹುಟ್ಟಿದ ರೂಪಗಳು ಸಂಕರ್ಷಣ ನಾರಾಯಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಸಂಕರ್ಷಣ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಕೊನೆಯದು ಪ್ರದ್ಯುಮ್ನ, ನಂತರ ಸಂಕ ಅನಿರುದ್ಧ. ಈ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಅಲ್ಲಿಂದ ಹುಟ್ಟಿದ ರೂಪಗಳು ಇವೆ. ಇಲ್ಲಿ ಒಂದು ರಹಸ್ಯ ಹೇಳುತ್ತಾರೆ, ದೇವ ಒಂದು ರೂಪದಿಂದ ಒಂದು ರೂಪ ಹುಟ್ಟಿಸುವುದು ಯಾಕೆ ಅಂತ ಹೇಳುತ್ತಾರೆ. ಅಲ್ಲಿ ಹೇಳುತ್ತಾರೆ, ದೇವ ಒಂದೊಂದು ರೂಪದಿಂದ ಒಂದೊಂದು ಗುಣ ಪ್ರಕಟ ಮಾಡುತ್ತಾನೆ. ದೇವರ ಎಲ್ಲ ರೂಪಗಳಲ್ಲಿ ಎಲ್ಲ ಗುಣಗಳು ಇವೆ, ಆದರೆ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಒಂದೊಂದು ಗುಣ ಪ್ರಕಟ ಮಾಡಬೇಕು ಅಂತ ದೇವರ ಸಂಕಲ್ಪ. ಆಗ ಎರಡು ಕೆಲಸ ಒಂದೇ ರೂಪದಿಂದ ಮಾಡಬೇಕಾದರೆ ಏನು ಮಾಡಬೇಕು? ಆತ ನಾರಾಯಣ ರೂಪದಿಂದ ಒಂದು ಕೆಲಸ ಮಾಡಬೇಕು, ವಾಸುದೇವ ರೂಪದಿಂದ ಒಂದು ಕೆಲಸ ಮಾಡುತ್ತಾನೆ, ಒಂದು ಗುಣ ಪ್ರಕಟ ಮಾಡುತ್ತಾನೆ. ಆದರೆ ಒಂದೇ ರೂಪದಿಂದ ನಾರಾಯಣನ ಗುಣವೂ ಪ್ರಕಟ ಆಗಬೇಕು, ವಾಸುದೇವನ ಗುಣವೂ ಪ್ರಕಟ ಆಗಬೇಕಾದರೆ ನಾರಾಯಣನಿಂದ ವಾಸುದೇವ ಹೊರಬರ್ತಾನೆ. ಅಲ್ಲ, ನಾರಾಯಣನಿಂದ ವಾಸುದೇವ ಹೊರಬಂದರೂ ಆತ ವಾಸುದೇವನೇ ಅಲ್ಲ, ವಾಸುದೇವ ಮಾಡುವ ಕೆಲಸ ಮಾತ್ರ ಮಾಡಬೇಕು, ಎರಡು ಕೆಲಸ ಮಾಡುವುದು ಹೇಗೆ ಅಂದರೆ, ಇದು ರಹಸ್ಯ. ಹೇಳುತ್ತಾರೆ, ನಾರಾಯಣನಿಂದ ವಾಸುದೇವ ರೂಪ ಹೊರಬಂದರೆ ಆ ಹೊರಬಂದ ವಾಸುದೇವ ರೂಪ ಎಂಥದ್ದು ಅಂದರೆ, ಹೇಳುತ್ತಾರೆ ನಾರಾಯಣನ, ನಿಮಗೆ ನಾನು ಚಿಕ್ಕ ಚಿಕ್ಕ ಸಕ್ಕರೆ ಗೊಂಬೆಗಳು ಕೊಟ್ಟೆ, ನಾರಾಯಣನ ಆಕೃತಿಯಲ್ಲಿರುವ ಸಕ್ಕರೆ ಗೊಂಬೆಗಳು 100 ಕೊಟ್ಟೆ ನಾನು, ವಾಸುದೇವನ ಆಕೃತಿ ಬರೆದೆ, ಅದರಲ್ಲಿ ಈ ನಾರಾಯಣನ ರೂಪಗಳಿರುವ ಗೊಂಬೆಗಳಿವೆಯಲ್ಲ ಜೋಡಿಸಿ ಅಂತ ಹೇಳಿದೆ. ಎಲ್ಲ ಒಳಗೆ ನಾರಾಯಣನ ಗೊಂಬೆಗಳೇ ಬರಬೇಕು, ಮೇಲ್ನೋಟಕ್ಕೆ ಆಕೃತಿ ವಾಸುದೇವನಿರಬೇಕು. ಅವಾಗೇನಾಗುತ್ತೆ, ಮೇಲ್ನೋಟಕ್ಕೆ ವಾಸುದೇವ, ಒಳಗೆಲ್ಲ ನಾರಾಯಣ ರೂಪಗಳು. ಇದೇ ಹರಿಕಥಾಮೃತ ಸಾರಿ ಸಾರದಲ್ಲಿ ನವ ನಾರಿ ಕುಂಜರ ಅಥವಾ ಪಂಚ ನಾರಿ ತುರಗ ಅಂತ ದೇವರ ರೂಪಗಳ ವಿನ್ಯಾಸವನ್ನು ತೋರಿಕೊಡುತ್ತಾರೆ. ಹಾಗಾದರೆ ನಾರಾಯಣನಿಂದ ಹುಟ್ಟಿದ ವಾಸುದೇವ ಅಂದರೆ ಆ ವಾಸುದೇವನಲ್ಲಿ ನಾರಾಯಣ ರೂಪಗಳು ತುಂಬಿವೆ. ಈ ವಾಸುದೇವನಿಂದ ಸಂಕರ್ಷಣ ಹುಟ್ಟಿದರೆ ಆ ಸಂಕರ್ಷಣ ರೂಪ ತುಂಬ ವಾಸುದೇವ ರೂಪಗಳು, ಆ ಒಂದೊಂದು ವಾಸುದೇವ ರೂಪ ತುಂಬ ನಾರಾಯಣ ರೂಪಗಳು. ಹೀಗಿದ್ದು 3 ಗುಣ ಪ್ರಕಟ, 3 ಕಾರ್ಯಗಳು ಪ್ರಕಟ ಆಗುತ್ತೆ. ಇದು ಭಗವಂತನ ಧರ್ಮ, ಅದು ಭಗವಂತ ತಾನು ಪ್ರಕಟ ಮಾಡಲಿಕ್ಕೆ ಇಚ್ಛಾಪಟ್ಟದ್ದು. ಆದ್ದರಿಂದ ಇಲ್ಲಿ ಒಂದೊಂದು ಕಡೆ ಅಗ್ನಿಯಲ್ಲಿ ಒಂದೊಂದು ರೂಪ, ಮೂಲ ರೂಪದಿಂದ ಒಂದೊಂದು ರೂಪ ಬರ್ತಾ ಇದೆ ಅಂದರೆ ಅಲ್ಲಲ್ಲಿ ಈ ಕ್ರಮ ಇದೆ. ಹೀಗಂದಾಗ ದಾಸರ ಪದಗಳ ಗತ್ತೇನು ಎಂಬುದು ನಮಗೆ ಗೊತ್ತಾಗುತ್ತೆ. ದಾಸರು ಅಂದರೆ ಯಾರು? ಯಾಕೆ ತುಂಬೆ ದಾಸರು ದಾಸರು ಅಂತ ಹಿಂದೆ ಬೀರ್ತಿದ್ರ? ಆ ದಾಸರು ನಿಮಗೆ ಕೊಟ್ಟದ್ದೇನು ಅಂದರೆ ಅವರು ಕೊಡದಿದ್ದದ್ದೇನು ಅಂತ. ಮಹಾನುಭಾವರು ಸುಧಾದಿ ಗ್ರಂಥಗಳು ಓದುವುದಲ್ಲ, ಅನುಭವಕ್ಕಿಟ್ಟವರು. ಅಡಿಗೆ ಅವನಿಗೆ ಏನೂ ಬಾರದೆ ಅಪ್ಪನ ಗೋತ್ರ ಏನು ಅಂದರೆ ನನ್ನ ಅಪ್ಪನಿಗೆ ಗೊತ್ತು ಅಂತ ಹೇಳಿದ, ಅಡಿಗೆ ಅವನ ಕೈ ಹಿಡಿದು ಸುಧಾ ಗ್ರಂಥ ಅನುವಾದ ಮಾಡಿಸಿದ ಗತ್ತಯ್ಯ ಆ ದಾಸರದ್ದು. ಅಂಥ ದಾಸರು ಬರೆದ ಪದಗಳಂದರೆ ಹೇಗಿರಬೇಕು? ಅದರಲ್ಲಿ ಒಂದು ಪದ ನೋಡೋಣ, ಈ ಸಂಬಂಧಕ್ಕೆ ಪ್ರಕೃತಕ್ಕೆ ಸಂಬಂಧಪಟ್ಟದ್ದು. ಏನದು? ಮಕುಟಕ್ಕೆ ಮಂಗಳ ಮೀನನಿಗೆ ಅಂತ ದಾಸರ ಪದ ಇದು. ಹೇಳ್ತೀರ, ಎಲ್ಲರೂ ಹೇಳ್ತೀರ. ತಾತ್ಪರ್ಯ ನಮ್ಮ ತಲೆಯಲ್ಲಿ ಏನಿರುತ್ತೆ, ದೇವರ ವರ್ಣನೆ ಮಾಡುತ್ತಾ ಇದ್ದಾರೆ ತಲೆ ಮೊದಲುಕೊಂಡು ಪಾದ ಪರ್ಯಂತ. ಆ ವರ್ಣನೆ ಮಾಡುವಾಗ ಒಂದೊಂದು ಕಡೆ ಒಂದೊಂದು ದಶಾವತಾರ ರೂಪ ವರ್ಣನೆ ಮಾಡಿದ್ರು ಅಂತ. ನನ್ನಂಥವರು ಯಾರೋ, ನನಗೂ ಕನ್ನಡ ಬರುತ್ತೆ ಅಂತ. ಮಕುಟಕ್ಕೆ ಮಂಗಳ ಮೀನನಿಗೆ ಅಂತಲ್ಲದೆ ಮಕುಟಕ್ಕೆ ಮಂಗಳ ಕಲ್ಕಿಗೆ ಅಂತ ಬರೆದೆ. ನನ್ನಂಥವ್ರು ಯಾರೋ ಬರೆದ್ರು, ಯಾಕೆ ಬರಿಬಾರದು? ನಾನು ಹೀಗೂ ಬರೀತೇನೆ, ದಶಾವತಾರ ಬರಬೇಕಷ್ಟೆ, ದಶಾವತಾರ ಬಂದರೆ ಸಾಕು, ರಿವರ್ಸ್ ಆಗಿ ತರ್ತೇನೆ. ಅಂದರೆ ದೇವರು ಹೇಳುತ್ತಾರೆ, ನೀನು ರಿವರ್ಸ್ ಆಗಿ ತಂದರೆ ನಿನಗೆ ರಿವರ್ಸೇ ಆಗತ್ತಪ್ಪ. ಯಾಕೆ ಅಂದರೆ ಅಲ್ಲಿ ಇರೋ ರೀತಿ ಪ್ರಕಾರ ದಾಸರು ಹೇಳಿದ್ದು, ಅವರ ಪ್ರಕಾರ ನಾನಿಲ್ಲ, ನಾನಿದ್ದ ಪ್ರಕಾರ ದಾಸರು ನೋಡಿ ಹೇಳಿದ್ದು. ಇದರನ್ನು ಈ ಒಂದು ವಿಷಯ ಗೊತ್ತಾಗಬೇಕಾದ್ರೆ ಷೋಡಶಿಯಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣ ಅಂತ ಬರುತ್ತೆ. ಬಿಂಬ ಮೂರ್ತಿ ನಮ್ಮಲ್ಲಿ ಹೇಗಿದ್ದಾನೆ ಅಂತ ವರ್ಣನೆ ಮಾಡುತ್ತಾ ಬಿಂಬನ ಕಿರೀಟ ವರ್ಣನೆ ಮಾಡುತ್ತಾರೆ. ಮಕುಟ, ಕಿರೀಟ, ಕಿರೀಟ ಹೇಗಿದೆ ಅಂದರೆ ಮತ್ಸ್ಯಾತ್ಮಕ ಕಿರೀಟ ಅಂತಾರೆ. ಮತ್ಸ್ಯಾತ್ಮಕ ಕಿರೀಟ ಅಂದರೆ ಅರ್ಥ ಏನು? ದೇವರದ್ದೇ ಮೀನಿನ ರೂಪಗಳು, ಚಿಕ್ಕ ಚಿಕ್ಕ ಮೀನು ರೂಪಗಳನ್ನು ಕಿರೀಟ ಆಕೃತಿಯಲ್ಲಿ ಜೋಡಿಸಿದರೆ ಆ ಕಿರೀಟ ದೇವರ ತಲೆ ಮೇಲಿದೆ. ದೇವರದ್ದೇ ರೂಪಗಳು, ಮೀನಿನ ರೂಪಗಳು, ಸಕ್ಕರೆ ಗೊಂಬೆಗಳು ಮೀನಿನದ್ದು ತಗೊಂಡು ಅವೆಲ್ಲ ಕಿರೀಟ ಆಕೃತಿಯಲ್ಲಿ ಜೋಡಿಸಿದರೆ ಹೇಗೆ ತಯಾರಾಗಬೇಕೋ ದೇವರದ್ದೇ ಒಂದೊಂದು ಮತ್ಸ್ಯಾಕೃತಿ ರೂಪ ಚಿಕ್ಕ ಚಿಕ್ಕವು ಅವೆಲ್ಲ ಸೇರಿ ಒಂದು ಕಿರೀಟ ಬಂತು, ಅಚ್ಚು ಕಿರೀಟ. ಅದಕ್ಕೇನನ್ಬೇಕು? ಮತ್ಸ್ಯಾತ್ಮಕ ಕಿರೀಟ. ಅದಕ್ಕೆ ದಾಸರು ಹೇಳಿದರು ಮಕುಟಕ್ಕೆ ಮಂಗಳ ಮೀನನಿಗೆ ಅಂದರು. ಅಲ್ಲಿ ಮೀನೇ ಇರೋದು, ಕಲ್ಕಿ ಇಲ್ಲ. ನೋಡಿ ಹೇಳಿದ ಪದಗಳಿವು. ಯಾಕೆ ಇದು ಹೇಳಿದೆ ಅಂದರೆ ಇಂಥದ್ದು ಭಗವದ್ ರೂಪ. ಒಂದೊಂದು ಒಂದು ರೂಪದೊಳು ಅನಂತ ರೂಪಗಳು ಅಂತ ಏನಿವೆ ಆ ರೀತಿಯಲ್ಲಿ ಜೀವ ಹೋಮ ಪ್ರಕರಣದಲ್ಲಿ ಈ ಐದು ಒಂದೊಂದು ಮೂಲ ರೂಪದಿಂದ ಐದೈದು ರೂಪಗಳು ಹೊರಟು ಬಂದಿವೆಯಲ್ಲ, ಇಷ್ಟು ಬಂದಿವೆ ಈ ರೂಪಗಳೇ. ನಾರಾಯಣನಿಂದ ತೆಗೆದುಕೊಳ್ಳೋಣ, ನಾರಾಯಣನಿಂದ ಹೊರಟು ಬಂದ ರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅದರಲ್ಲಿ ನಾರಾಯಣ ಸಮಿತ್ತು, ವಾಸುದೇವ ಧೂಮ, ಸಂಕರ್ಷಣ ಅರ್ಚಿ ಜ್ವಾಲೆ, ಪ್ರದ್ಯುಮ್ನ ಅಂಗಾರ, ಅನಿರುದ್ಧ ವಿಸ್ಫುಲಿಂಗ ಅಂತ ಐದು ರೂಪದಿಂದ ನಿಂತಿದ್ದಾರೆ. ಇಷ್ಟು ತಿಳಿದರೆ ಸಾಕು ಅಂದರೆ ಹೇಳ್ತಾರೆ ಈ ಭಗವದ್ ರೂಪಗಳು ಅದಕ್ಕೆ ವ್ಯಾಪಾರ ವ್ಯಾಪ್ತಿಗಳ ಅಂದರು. ಈ ರೂಪಗಳು ಮಾಡುವ ಕೆಲಸ ಏನು, ಎಲ್ಲಿದೆ ಅಂತ ಚಿಂತನೆ ಮಾಡಬೇಕು. ಅದು ಹೇಳ್ತಾರೆ ಮೊದಲನೆಯ ನಾರಾಯಣ ರೂಪ, ನಾರಾಯಣನಿಂದ ಹುಟ್ಟಿದ ನಾರಾಯಣ ರೂಪ ಅದೇನಾಗಿದೆ, ಸಮಿತ್ತಾಗಿದೆ. ಆ ಸಮಿತ್ತಾಗಿರುವ ನಾರಾಯಣನಿಂದ ಹುಟ್ಟಿದ ನಾರಾಯಣ ರೂಪ ಸಮಿತ್ತು ಅಂತ ಯಾಕೆ ಕರೆಸಿಕೊಂಡದ್ದು ಅಂದರೆ ಸಮೇಧನಾಥ ಸಮಿತ್ ಚೆನ್ನಾಗಿ ವೃದ್ಧಿ ಮಾಡುತ್ತೆ ಯಾರನ್ನ, ತನ್ನನ್ನು ಭಗವಂತನನ್ನು ಸಮಿತ್ತು ಸಮಿತ್ತು ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರನ್ನ ಚೆನ್ನಾಗಿ ವೃದ್ಧಿ ಬರುವಂತೆ ಮಾಡುತ್ತಾನೆ ಭಗವಂತ. ಅದಕ್ಕೆ ಆತನಿಗೆ ಸಮಿತ್ ಅಂತ ಹೆಸರು. ಈ ಸಮಿತ್ತಾದ ಭಗವಂತ ಎಲ್ಲಿದ್ದಾನೆ ಅಂದರೆ ಹೇಳ್ತಾ ಇದ್ದಾರೆ ಆದಿತ್ಯನೊಳಗಿದ್ದಾನೆ. ಆದಿತ್ ನೋಡಿ ಮಾಡುವ ವ್ಯಾಪಾರ ಏನು, ಸಮಿತ್ತಿನ ವ್ಯಾಪಾರ. ವ್ಯಾಪ್ತಿಯಲ್ಲಿ ಆದಿತ್ಯನಲ್ಲಿ ಈ ರೂಪ, ವ್ಯಾಪ್ತಿ ಆದಿತ್ಯನಲ್ಲಿದೆ. ಆದಿತ್ಯನೊಳಗಿರುವ ನಾರಾಯಣನಿಂದ ಹುಟ್ಟಿದ ನಾರಾಯಣ ರೂಪಕ್ಕೆ ಆದಿತ್ಯ ಅಂತ ಹೆಸರು. ಯಾಕೆ ಆದಿತ್ಯ ಅಂದರೆ ಹೇಳ್ತಾರೆ ಆದಾಯ ಯಾತಿ ಹೇಳ್ತಾ ಇದ್ದಾರೆ, ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ, ಪ್ರಾಣಿಗಳು ಮಾಡಿದ ಕರ್ಮದ ಗುಂಪನ್ನು ತೆಗೆದುಕೊಂಡು ಹೋಗ್ತಾರೆ, ಆದ್ದರಿಂದ ಆದಿತ್ಯ ಅಂತ ಕರೆಸಿಕೊಂಡಿದ್ದಾನೆ. ಈ ರೀತಿಯಲ್ಲಿ ಚಿಂತನಾ ಕ್ರಮ ಹೇಗೆ ಬಂತು ಅಂದರೆ ಒಂದೊಂದು ರೂಪ, ಅದು ಮಾಡುವ ವ್ಯಾಪಾರ, ಅದರ ವ್ಯಾಪ್ತಿ, ಇಷ್ಟೂ ಚಿಂತನೆ ಮಾಡುತ್ತಾ ಬಂದರೆ ಒಂದೊಂದು ರೂಪದ್ದು ಎಷ್ಟೆಷ್ಟು ಗುಣಗಳು, ಎರಡೆರಡು ಗುಣಗಳು ಪ್ರಕಾರ 60 ಗುಣಗಳ ಚಿಂತನೆ ಇಲ್ಲಿ ಆಗುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ನಂತರ ಎರಡನೇ ರೂಪ ನಾರಾಯಣನಿಂದ ಹುಟ್ಟಿದ ವಾಸುದೇವ, ಅದು ಇಲ್ಲಿ ಧೂಮ ಆಗಿದೆ. ಧೂಮ ಅಂತ ದೇವರಿಗೆ ಹೆಸರು. ಯಾಕೆ ಅಂದರೆ ಅಜ್ಞಾನಾದೀನಾಂ ಧೂತ್ಕರಣಾತ್, ಅಜ್ಞಾನ ಮೊದಲಾದ ದೋಷಗಳನ್ನು ದೂರೀಕರಿಸಿ ಬಿಡುತ್ತಾನೆ, ಆದ್ದರಿಂದ ದೇವರಿಗೆ ಧೂಮ ಅಂತ ಹೆಸರು. ಯಾರು ದೇವರನ್ನ ಧೂಮ ಧೂಮ ಅಂತ ಚಿಂತನೆ ಮಾಡುತ್ತಾರೆ ಅವರ ಅಜ್ಞಾನಗಳನ್ನ ಧೂತ್ಕರಣ ಧೂಳೀಪಟಲ ಮಾಡಿಬಿಡುತ್ತಾನೆ ಭಗವಂತ. ಅಂಥ ನಾರಾಯಣ ವಾಸುದೇವ ಎಲ್ಲಿದ್ದಾನೆ, ವ್ಯಾಪ್ತಿಯಲ್ಲಿ ಅಂದರೆ ಹೇಳುತ್ತಾರೆ ಸೂರ್ಯನ ರಶ್ಮಿಗಳಲ್ಲಿದ್ದಾನೆ, ರಶ್ಮಿ ನಾಮಕನಾಗಿದ್ದಾನೆ. ರಶ್ಮಿಗಳಲ್ಲಿ ರಶ್ಮಿ ಅಂತ ಕರೆಸಿಕೊಂಡಿರುವ ಸ್ವಾಮಿಗೆ ರಶ್ಮಿ ಅಂತ ಹೆಸರು ಯಾಕೆ, ರತಿ ಶಂ ಮಾನ ರೂಪತ್ವಾತ್ ರತಿ ರೂಪ ಅಂದರೆ ಆನಂದ ರೂಪ, ಮಾನ ರೂಪ ಅಂದರೆ ಜ್ಞಾನ ರೂಪ, ಆದಮೇಲೆ ಶಂ ಮಂಗಳಕರವಾದ ರೂಪ ಇರೋದರಿಂದ ಈತನಿಗೆ ರಶ್ಮಿ ಅಂತ ಹೆಸರು. ಒಟ್ಟಾರೆ ಎರಡನೇ ರೂಪ ಅದು ಧೂಮವೂ ಆಯಿತು, ವ್ಯಾಪಾರ ಇರುವುದು ಸೂರ್ಯನ ರಶ್ಮಿಗಳಲ್ಲಿ. ಮೂರನೆಯದು ನಾರಾಯಣನಿಂದ ಹುಟ್ಟಿದ ಸಂಕರ್ಷಣ ರೂಪ ಬೇಕು. ಆ ಸಂಕರ್ಷಣ ರೂಪ ಎಲ್ಲಿದೆ ಅಂದರೆ ಹೇಳ್ತಾರೆ ಅಹಸಂಸ್ಥಿತ ಹಗಲಿನಲ್ಲಿದ್ದಾನೆ. ಹಗಲಿನಲ್ಲಿರುವ ದೇವನಿಗೆ ಹೆಸರೇನು? ಅಹಸ್ಸು ಅಂತನೇ ಹೆಸರು. ಅಹಸ್ಸು ಅಂತ ದೇವರಿಗೆ ಯಾಕೆ ಹೆಸರು, ಯಾವ ಗುಣದಿಂದ ಅಂದರೆ ತಮಸ ಅಹನೀಯತ್ವಾತ್, ಕತ್ತಲಿಂದ ಹೊಡೆತ ಇಲ್ಲದ್ದರಿಂದ ಇವನಿಗೆ ಅಹಸ್ಸು ಅಂತ ಹೆಸರು. ಅಂದರೆ ಬೆಳಕಿಗೆ ಕತ್ತಲಿಂದ ಹೊಡೆತ ಇಲ್ಲ, ಕತ್ತಲಿಗೆ ಬೆಳಕಿನಿಂದ ಹೊಡೆತ ಇದೆ. ಯಾಕೆ ರಿವರ್ಸ್ ಯಾಕೆ ಆಗಬಾರದು ಅಂದರೆ ಹಗಲಿನಲ್ಲಿ ದೇವರ ರೂಪ ನಿಂತಿದೆ. ಎಂಥ ರೂಪ? ಇನ್ನೊಂದರಿಂದ ಹೊಡೆತ ಇಲ್ಲದ ರೂಪ ನಿಂತಿದೆ. ಆದ್ದರಿಂದ ಹಗಲಿನಲ್ಲಿರುವ ರೂಪಕ್ಕೆ ಅಹಸ್ಸು ಅಂತ ಹೆಸರು ಬಂದಿದೆ. ಇನ್ನ ಅಹಸ್ಸಿನಲ್ಲಿರುವ ನಾರಾಯಣ ವಿಶೇಷವಾಗಿ ಏನಾಗಿದ್ದಾನೆ ಅಂದರೆ ಹೇಳುತ್ತಾರೆ ಅರ್ಚಿರ್ನಾಮ, ವಿಶೇಷವಾಗಿ ಅರ್ಚಿಯಾಗಿದ್ದಾನೆ ಅಂದರೆ ಜ್ವಾಲೆಯಾಗಿದ್ದಾನೆ ಅಂತ ಈ ರೀತಿಯಲ್ಲಿ ಸ್ವಲ್ಪ ವಿವರಣೆ ಮಾಡಿದೆ. ಒಂದೊಂದು ಅಗ್ನಿಯಲ್ಲಿ ಐದೈದು ರೂಪಗಳು, ಆ ಐದೈದು ರೂಪಗಳು ಎಲ್ಲೆಲ್ಲಿ ಯಾವ ಕೆಲಸ ಮಾಡುತ್ತಾ ಇವೆ, ಎಲ್ಲೆಲ್ಲಿ ಇವೆ, ಆ ಇರುವುದಕ್ಕೂ ಕೆಲಸ ಮಾಡುವುದಕ್ಕೂ ಒಂದೊಂದು ಗುಣ ಸಂಬಂಧ. ಈ ರೀತಿ ಚಿಂತನೆ ಮಾಡುವುದು ಒಂದು ಹಂತ. ಚಿಂತನೆ ಮಾಡುತ್ತಾ ಅಲ್ಲಿ ನಮ್ಮನ್ನು ದೇವತೆಗಳು ಹೋಮ ಮಾಡಿದ್ರು, ಅದಕ್ಕೆ ನಾವು ಇಲ್ಲಿ ಬಂದದ್ದು, ಇಲ್ಲಿ ಬಂದು ಶರೀರ ಪಡೆದದ್ದು. ಸರಿ, ಇಷ್ಟು ಹೋಮ ಪ್ರಕರಣ ಚಿಂತನೆ ಮಾಡುವಾಗ ಏನಂತ ತಲೆಯಲ್ಲಿರಬೇಕು ಅಂದರೆ ದೇವತೆಗಳು ಹೋಮ ಮಾಡಿದ್ದರಿಂದ ನನಗೆ ಈ ಶರೀರ ಬಂತು, ಅವರು ಹೋಮ ಮಾಡಿದಾಗ ಯಾವ ಯಾವ ಭಗವದ್ ರೂಪಗಳು ಎಲ್ಲಿ ಎಲ್ಲಿ ಪ್ರಕಟ ಆಯಿತೋ ಆ ದೇವತೆಗಳ ರೂಪಗಳು ಯಾವುದು ಯಾವುದು ಪ್ರಕಟ ಆಯಿತೋ ನನಗೆ ಗೊತ್ತಿಲ್ಲ. ಆದದ್ದಂತೂ ಸತ್ಯ, ಆ ರೂಪಗಳೆಲ್ಲ ಭಗವಂತನ ಪ್ರೀತಿಗಾಗಿ ಆಗಲಿ ಅಂತ ಯಾರು ಅರ್ಪಣೆ ಮಾಡುತ್ತಾರೋ ನಿತ್ಯವೂ ದೊಡ್ಡ ಹೋಮ ಮಾಡಿದಂತಾಗುತ್ತೆ. ಅದರಿಂದ ಏನಾಗುತ್ತೆ, ಭಗವಂತ ಪ್ರೀತನಾಗಿ ದೇವ ಋಣವನ್ನು ಕಳೆದು ಬಿಡುತ್ತಾನೆ. ದೇವತೆಗಳು ಶರೀರ ಬರಲಿಕ್ಕೆ ಇಷ್ಟು ಉಪಕಾರ ಮಾಡಿದರೆ ಆ ದೇವತೆಗಳ ಋಣವನ್ನು ತೀರಿಸಿಕೊಳ್ಳುವ ಪ್ರಧಾನ ಪ್ರಕರಣ ಜೀವ ಹೋಮ ಪ್ರಕರಣ ಅಂತ ತಿಳಿಸಿಕೊಟ್ಟು, ಇನ್ನು ಎರಡನೆಯ ಪ್ರಕರಣ ಹುಟ್ಟಿದಾಗ ಹುಟ್ಟುಕೊಟ್ಟವರು, ಹುಟ್ಟಿದ ಮೇಲೆ ಎರಡನೆಯ ಹುಟ್ಟು ಬರಬೇಕು ನಮಗೆ. ದ್ವಿಜರಲ್ಲವೋ ಬ್ರಾಹ್ಮಣ, ದ್ವಿಜನ್ಮ ಅಂದರೆ ಎರಡನೇ ಹೆಸರ ಜನ್ಮ, ಅದನ್ನು ಉಪನಯನ ಅಂತ ಕರೆಯುತ್ತಾರೆ. ಆ ಪ್ರಕರಣ ಬರ್ತಾ ಇದೆ. ಉಪನಯನ ಅಂದರೆ ಉಪ ಅಂದರೆ ಇನ್ನೊಂದು ಅಂತ ಅರ್ಥ, ಅಂದರೆ ಇನ್ನೊಂದು ನಯನ, ಇನ್ನೊಂದು ಕಣ್ಣು, ಅದನ್ನೇ ಇನ್ನೊಂದು ಕಣ್ಣು ಕೊಡುವುದನ್ನೇ ಉಪನಯನ ಅಂದರು. ಅಥವಾ ಉಪ ಅಂದರೆ ಸಮೀಪ, ಹತ್ತಿರ, ನಯನ ಕರಕೊಂಡು ಹೋಗೋದು. ಆದ್ದರಿಂದ ಉಪನಯನ, ದೇವರ ಹತ್ತಿರ ಕರಕೊಂಡು ಹೋಗುವ ಇನ್ನೊಂದು ಕಣ್ಣು ಕೊಡುವ ಪ್ರಕರಣವೇ ಉಪನಯನ ಪ್ರಕರಣ. ಬರೀ ಒಂದು ಮೂರು ಎಳೆ ದಾರ ಹಾಕುವ ಪ್ರಕರಣ ಅಲ್ಲ, ದೇವರ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗುವ ವಿಶೇಷ ಚರ್ಯ ಉಪನಯನ. ಸರಿ, ಅಲ್ಲಿ ದೇವರ ಹತ್ತಿರ ನಮ್ಮನ್ನ ಕರಕೊಂಡು ಹೋಗುವಂಥದ್ದು ಯಾವುದು ಅಂದರೆ ಗಾಯತ್ರಿ. ವಿಶೇಷವಾಗಿ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ, ಯಾರು ಗಾನ ಮಾಡುತ್ತಾರೆ ಅವರನ್ನ ರಕ್ಷಣೆ ಮಾಡುವುದು ಗಾಯತ್ರಿ. ಗಾನ ಮಾಡುವರು ನಾನಾ ರೀತಿ ಗಾನ ಮಾಡುತ್ತಾರೆ, ಕ್ಯಾಸೆಟ್ಟಲ್ಲಿದ್ದಂತೆ ಗಾನ ಮಾಡುವರು ಕೆಲವರು. ಆ ಕ್ಯಾಸೆಟ್ಟಲ್ಲಿ ಹೆಂಗಸರು ಗಂಡಸರು ಎಲ್ಲ ಸೇರಿ ಸಾರ ಸಗಟಾಗಿ ಅವರಿಗೆ ಖುಷಿ ಬಂದ ರಾಗ ಹಾಕಿ ಹೇಳ್ತಾ ಇರ್ತಾರೆ. ಅದು ನೋಡಿ ಎಲ್ಲರೂ ಅದೇ ಸೆಲ್ ಫೋನಲ್ಲಿ ಇಟ್ಟುಕೊಂಡು ಕೇಳಿ 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 ಅಪರೋಕ್ಷ ಜ್ಞಾನವರೆಗೂ ಸಾಧನೆ ಮಾಡುತ್ತಾರೆ. ಅದನ್ನು ಹೇಳ್ತಾರೆ. ಆ ರೀತಿಯಾಗಿ ಗಾಯತ್ರಿಯನ್ನ ಹೇಳಿದರು, ಅಂಥದ್ದನ್ನ ಆಸಕ್ತಿಯಿಂದ ಕೇಳಿದರು. ಪಂಚ ಪಾತಕ ದಾಯಿನಿ, ಐದು ಮಹಾಪಾತಗಳು, ಬ್ರಹ್ಮಹತ್ಯ ಮೊದಲಾದ, ಚೂರಿ ಹಾಕಿ ಬ್ರಾಹ್ಮಣರ ಕೊಲ್ಲಬೇಕಾಗಿಲ್ಲ, ಖುಷಿ ಬಂದಂತೆ ಗಾಯತ್ರಿ ಒಮ್ಮೆ ಹೇಳಿದರೆ ಸಾಕು, ಫ್ರೆಶ್ ಆಗಿ ಐದು ಪಾತಕಗಳು ಬಂದುಬಿಡುತ್ತೆ. ಗಾಯತ್ರಿಯನ್ನು ಹೇಳುವಾಗ ಐದು ಕಡೆ ನಿಲ್ಲಿಸಿ ಚೆನ್ನಾಗಿ ಹೇಳಿದರೆ ಸ್ವರಯುಕ್ತವಾಗಿ ಪಂಚ ಪಾತಕ ನಾಶಿನಿ, ಇಲ್ಲ ಪಂಚ ಪಾತಕ ದಾಯಿನಿ ಅಂತ. ಯಾವುದು ಮಂತ್ರ ಖಡ್ಗದಂತೆ, ಅದರಿಂದ ತರಕಾರಿಯೂ ಹೆಚ್ಚಬಹುದು, ತಲೆಯೂ ಕತ್ತರಿಸ್ಕೋಬಹುದು. ಆ ರೀತಿಯಲ್ಲಿ ಗಾಯತ್ರಿ ಮಂತ್ರ ಖಡ್ಗದಂತೆ ನಮ್ಮ ಪಾಪಗಳನ್ನೂ ಕತ್ತರಿಸುತ್ತೆ, ಸರಿಯಾಗಿ ಪ್ರಯೋಗ ಮಾಡದಿದ್ದರೆ ನಮ್ಮ ತಲೆಯೇ ಕತ್ತರಿಸಿಬಿಡುತ್ತೆ. ಆದ್ದರಿಂದ ಗಾಯತ್ರಿ ಎಚ್ಚರದಿಂದ ಪ್ರಯೋಗ ಮಾಡಬೇಕು. ಗಾಯತ್ರಿ ಮಂತ್ರ ನಮಗೆ ಪ್ರಧಾನವಾದ್ದು, ಜೀವನದಲ್ಲಿ ಅತ್ಯಂತ ಪ್ರಧಾನವಾದ್ದು ಗಾಯತ್ರಿ ಮಂತ್ರ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಗಾಯತ್ರಿ ಮಂತ್ರ ನಮಗೆ ಸಿದ್ಧಿ ಆಗದಿದ್ದರೆ ಇನ್ನ ಯಾವ ಮಂತ್ರ ಜಪಿಸಿದರೂ ಕೂಡ ಅದು ಸಿದ್ಧಿ ಆಗೋದಿಲ್ಲ. ಆದ್ದರಿಂದ ಗಾಯತ್ರಿ ಮಂತ್ರ ಎಷ್ಟೆಷ್ಟು ನಾವು ಜಪ ಮಾಡುತ್ತೇವೆ ಅಷ್ಟು ನಮಗೆ ಕ್ಷೇಮಕರ. ಯಾಕೆ? ಗಾಯತ್ರಿ ಮಂತ್ರದಲ್ಲಿ ಏನಿದೆ ಅಂದರೆ, ಗಾಯತ್ರಿ ಮಂತ್ರದಿಂದ ಏನು ಹೋಗುತ್ತೆ ಏನು ಬರುತ್ತೆ ಅಂತ ತಿಳಿದರೆ ಗಾಯತ್ರಿ ಮಂತ್ರದಲ್ಲಿ ಆಸಕ್ತಿ ಬಂದಿತು. ನಮಗೆ ನಿತ್ಯ ಹರಿದು ಬರೋದು ಪಾಪ, ಎಲ್ಲಿಂದ? ದಾನಗಳಿಂದ. ನಾನಾ ರೀತಿಯಾದ ದಾನಗಳು ಕರೆದು ಕರೆದು ಕೊಡ್ತಾ ಇರ್ತಾರೆ. ಬೆಂಗಳೂರಲ್ಲಂತೂ ದಾನಕ್ಕೆ ಕಡಿಮೆಯೇ ಇಲ್ಲ, ಎಲ್ಲರೂ ದಾನ ಮಾಡುತ್ತಾರೆ, ಎಲ್ಲರೂ ಕೊಡುತ್ತಾರೆ. ಸತ್ಯ, ಒಳ್ಳೆ ಸಂಗತಿ, ಕಲ್ಯಾಣ ನಗರಿ. ಅದರಿಂದಲೇನೆ ಪುಷ್ಪಕ ವಿಮಾನದಂತೆ ಎಷ್ಟು ಜನ ಪಂಡಿತರು ಬಂದರೂ ಕೂಡ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಇಲ್ಲಿ. ಅಷ್ಟು ಆದರ ಬ್ರಾಹ್ಮಣರಿಗೆ ಚೆನ್ನಾಗಿರಲಿ. ಆದರೆ ವಿಷಯ ಸತ್ಯವಾದ್ದು ಏನು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಪದಾರ್ಥ ದಾನ ಕೊಟ್ಟರೆ, ಒಂದಗಳು ಊಟ ಹಾಕಿದರೆ, ಆ ವ್ಯಕ್ತಿ ತಲೆಯಲ್ಲಿ ನನ್ನ ಪಾಪ ಇವರು ತೆಗೆದುಕೊಂಡು ಹೋಗ್ಲಿ ಅಂತ ಇಲ್ಲದಿದ್ದರು, ಅಭಿಮಾನದಿಂದ ಊಟ ಹಾಕಿದ್ರು, ಅವರ ಪಾಪ ಆ ಅಗಳು ಅಗಳಿನಲ್ಲಿ ಹರಿದು ಬರ್ತಾ ಇರುತ್ತೆ. ದೃಷ್ಟಾಂತ, ಎಲ್ಲಿಯಾದರೂ ನೀವು ಜಾತಕ ಹಿಡಿದುಕೊಂಡು ಹೋದರೆ ಯಾವುದು ಮೃತ್ಯುಕಂಟಕ. ಮೃತ್ಯುಕಂಟಕ ಅಂದರೆ ಇನ್ನೇನು, ನೀವು ಸಾಯಲಿಕ್ಕೆ ಸಿದ್ಧರಾಗಿದ್ದೀರಾ, ಏನೋ ಪಾಪ ಕಾದಿದೆ ಅಂತ ಅರ್ಥ. ಕಂಟಕ ಅಂತ ಸುಂದರವಾಗಿ ಹೇಳುತ್ತಾರೆ. ಆ ಕಂಟಕ ಪರಿಹಾರಕ್ಕೇನು ಮಾಡಬೇಕು? ಮೃತ್ಯುಂಜಯ ಹೋಮ ಮಾಡೋಣ. ಮೃತ್ಯುಂಜಯ ಹೋಮದಲ್ಲಿ ಏನು, ಆ ಪಾಪ ಎಲ್ಲ ಹೋಗುತ್ತೋ? ಹೋಗುತ್ತೆ. ಹೇಗೆ? ಹಂಚಿ ಹೋಗುತ್ತೆ. ಆಹುತಿ ಕೊಟ್ಟರೆ ಆಹುತಿಯಿಂದ ಚೂರು ಸುಟ್ಟು ಹೋಗುತ್ತೆ. ಇನ್ನು ಮಿಕ್ಕದ್ದೆಲ್ಲ ಅಲ್ಲಿ ಸ್ವಲ್ಪನೇ, ಎಷ್ಟು? 10% ನಮಗೆ ಸಾಯಿಸಲಿಕ್ಕೆ ಸಿದ್ಧವಾದ ಪಕ್ವವಾದ ಪಾಪ ಸ್ವಲ್ಪ ಮಾತ್ರ ಹೋಮದಿಂದ ಹೋಗುತ್ತೆ. ಮಿಕ್ಕದ್ದೆಲ್ಲ ಯಾವುದರಿಂದ ಹೋಗುತ್ತೆ? ದಾನದಿಂದ ಹೋಗುತ್ತೆ. ಹೇಳುತ್ತಾರೆ, ಎಲ್ಲ ಕುಂಬಳಕಾಯಿ, ಉಪ್ಪು, ಎಳ್ಳು, ಎಣ್ಣೆ, ನಾನಾ ಪದಾರ್ಥಗಳಿರುತ್ತೆ, ಅದರ ಜೊತೆಗೆ ವಿಶೇಷ ಬ್ರಾಹ್ಮಣ ಭೋಜನ ಮಾಡಿಸಿ ಒಳ್ಳೆದಾಗುತ್ತೆ. ಏನು ಒಳ್ಳೆದಾಗುವುದು ಅಂದರೆ, ಈ ಪಾಪ ತುಂಡು ತುಂಡು ತುಂಡಾಗಿ ಎಲ್ಲರಿಗೂ ಹಂಚಿ ಹೋಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಯಥಾರ್ಥವಾದಿ ಲೋಕವಿರೋಧಿ ಅಂತ. ಆದರೆ ಉದ್ದೇಶ ಶಾಸ್ತ್ರವೇ ಹೇಳಿದೆ, ಬ್ರಾಹ್ಮಣರು ಅಂದರೆ ಗಾಯತ್ರಿ ಮಾಡುತ್ತಾರೆ, ಆದ್ದರಿಂದ ಅವರಿಗೆ ಊಟ ಮಾಡಿದರೂ ಅಡ್ಡಿ ಇಲ್ಲ, ದೋಷ ಹೋಗುತ್ತೆ ಅಂತ. ಧೈರ್ಯ ಬಂತು ನಮಗೆ, ಗಾಯತ್ರಿ ಮಾಡ್ತಾ ಇದ್ದೇವೆ ಅಂತ. ಆದರೆ ಹೇಗೆ ಮಾಡ್ತಾ ಇದ್ದೇವೆ ಅಂತ ಒಂದು ಸಲ ನೋಡೋಣ. ಜನಕ ಮಹಾರಾಜ ಋಷಿ ಒಬ್ಬರನ್ನ ಕರೆದು ಆಕಳು ದಾನ ಮಾಡ್ತಾ ಇದ್ದಾನೆ. ಒಬ್ಬ ಋಷಿ ಬಂದ, ಆಕಳನ್ನ ದಾನ ತಗೊಂಡ. ಜನಕ ಮಹಾರಾಜ ಕೇಳಿದ, ಹೇ ಋಷಿ, ನೀನು ಗಾಯತ್ರಿ ಮಾಡ್ತಾ ಇದ್ದೀಯ. ಬೆಚ್ಚಿ ಬಿದ್ದ ಋಷಿ, ಇದೇನಿದು ಪ್ರಶ್ನೆ? ಗಾಯತ್ರಿ ಮಾಡದಿರುವುದೇನು, ಬ್ರಾಹ್ಮಣ ನಾನು ಅಂತ. ಇಲ್ಲ, ನೀನು ಆಕಳು ದಾನ ತಗೊಂಡ ದೋಷ ಮುಖದಲ್ಲಿ ಹೊಡೆದಂತೆ ಕಾಣತಾ ಇದೆ, ಪ್ರತಿಗ್ರಹ ದೋಷ, ಗಾಯತ್ರಿ ಮಾಡ್ತಾ ಇದೆಯಾ? ಮಾಡ್ತಾ ಇದ್ದೇನೆ. ಹಾಗಾದರೆ ಗಾಯತ್ರಿ ಮಂತ್ರದ ಪ್ರಥಮಾಕ್ಷರ ಪ್ರತಿಪಾದ್ಯ ಭಗವದ್ರೂಪ ಯಾವುದು ಅಂತ ಕೇಳಿದ ರಾಜ. ಬ್ರಾಹ್ಮಣ ತಲೆ ತಗ್ಗಿಸಿದ, ಗೊತ್ತಿಲ್ಲ ಅಂತ. ಸತ್ಯವಾದ ಕಥಾ ಇದು. ಅವಾಗ ಹೇಳ್ತಾರೆ, ನನಗೆ ಹೇಳು ರಾಜ ಅಂದರೆ ನಾನು ಕ್ಷತ್ರಿಯ, ನಾನು ಉಪದೇಶ ಕೊಡಬಾರದು, ನಿನ್ನ ಗುರುಗಳ ಹತ್ರ ಹೋಗು ಅಂದರೆ ಗುರುಗಳು ಹೇಳುತ್ತಾರೆ, ಪ್ರಥಮಾಕ್ಷರ ಪ್ರತಿಪಾದ್ಯ ರೂಪ ಅಗ್ನಿ ಅಂತರ್ಗತ ಪರಶುರಾಮ. ಯಾರಾದರೆ ಗಾಯತ್ರಿ ಮಂತ್ರ ಮಾಡುವಾಗ ಮೊದಲನೆಯ ವರ್ಣದಲ್ಲಿ ಪ್ರತಿಯೊಂದು ಸಲ ಜಪ ಮಾಡಿದಾಗಲೂ ಅಗ್ನ್ಯಂತರ್ಗತ ಪರಶುರಾಮನನ್ನು ನೆನೆದು ಜಪ ಮಾಡುತ್ತಾರೋ ಅವರ ಪಾಪಗಳು ಮಾತ್ರ ಕತ್ತರಿಸಿ ಹೋಗುತ್ತೆ. ಇಲ್ಲದಿದ್ದರೆ ಗಾಯತ್ರಿ ಮಂತ್ರ ನಡೀತಾ ಇರುತ್ತೆ, ಪಾಪ ತನ್ನ ಪಾಡಿಗೆ ತಾನು ಇದ್ದೇ ಇರುತ್ತೆ. ಮತ್ತೆ ಈಗ ನೋಡೋಣ, ನಮ್ಮ ಪಾಪಗಳು ಎಷ್ಟಿವೋ ಅಷ್ಟಾಕು ಅಂದರೆ ಬೇಕಾದಷ್ಟು ಬಿದ್ದಿರುತ್ತೆ. ಬಂದ ಪದಾರ್ಥ ಖರ್ಚಾಗುತ್ತೆ, ಕೊಟ್ಟ ದುಡ್ಡು ಖರ್ಚಾಗುತ್ತೆ, ಬಂದ ಪಾಪ ಹಾಗೇ ನಿಂತಿರುತ್ತೆ. ಆಕೆ ಹಿಂದಿನ ಕಾಲದಲ್ಲಿ ದಾನ ತಗೊಳ್ತಾ ಇದ್ದಿಲ್ಲ. ಈ ಪರಾನ್ನ ನಿಯಮ ಅಂತ, ಇನ್ನೊಬ್ಬರ ಅನ್ನಕ್ಕೆ ಹೋಗ್ತಾ ಇದ್ದಿಲ್ಲ. ಯಾಕೆ? ಆ ಅನ್ನದಲ್ಲಿ ನಾನಾ ದೋಷಗಳು, ಪಾಪ ಬಂದುಬಿಡುತ್ತೆ. ಋಷಿ ಶುದ್ಧನಾದವ, ರಾಜನ ಹತ್ರ ಅನ್ನ ತಿಂದ, ಕಳ್ಳರನ್ನು ಹಿಡಿದು ತಂದ ಅಕ್ಕಿಯಿಂದ ಅನ್ನ ಹಾಕಿದರೆ ಋಷಿಗೇನೆ ಕಳ್ಳ ಬುದ್ಧಿ ಬಂದು ರಾಜನ ತಂಬಿಗೆ ಹಾಕ್ಕೊಂಡ, ಒಳಗೆ ಕಾಣಿಸದೆ ಕಳ್ಳ ಬುದ್ಧಿ ಬಂತು. ಅವಾಗ ಕೇಳಿದ ಋಷಿ, ರಾಜ ನನಗೆ ಅನ್ನ ಯಾವ್ದು ಹಾಕಿದ್ದೀಯಾ? ಕಳ್ಳರನ್ನ ಹಿಡಿದ ಕಾಲಕ್ಕೆ ಏನು ಅಕ್ಕಿ ಸಿಕ್ಕಿದೆ ಅದು ಮಾಡಿತು. ಆ ಅಕ್ಕಿನೇ ಅಂತ ಬುದ್ಧಿ ಕೊಟ್ರೆ ನಮಗೆ ಯಾರ್ಯಾರು ಅನ್ನ ತಿಂದ್ರೆ ಗತಿ ಏನಾಗಬೇಕು ನಮ್ಮದು? ಅದಕ್ಕೆ ಪರ ಅನ್ನ ನಿಯಮ ಅಂತ ಮಾಡಿದ್ರು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಎಲ್ಲಾ ದೋಷಗಳಿದ್ರೂ ಕೂಡ ಆ ದೋಷಗಳನ್ನೆಲ್ಲ ಕತ್ತರಿಸಿ ಹಾಕುವ ಮಹಾಖಡ್ಗ ಬ್ರಾಹ್ಮಣರಿಗೆ ಗಾಯತ್ರಿ. ಆದ್ದರಿಂದ ಆ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾರೆ, ನಾವು ಒಂದು ಕೆಲಸ ಮಾಡಿದಾಗ ಆ ಕೆಲಸ ಮಾಡುವ ಕಾಲಕ್ಕೆ ಅನುಸಂಧಾನ ಎಷ್ಟೆಷ್ಟು ಮಾಡುತ್ತೇವೆ ಅಷ್ಟು ಹೆಚ್ಚು ಫಲ ಬರುತ್ತೆ. ದೃಷ್ಟಾಂತ ಹೇಳ್ತಾ ಇದ್ದಾರೆ, ಓಂಕಾರ. ಓಂಕಾರ ವ್ಯಾಕೃತಿಗಳು ಗಾಯತ್ರಿ ಇಷ್ಟು ಸೇರಿದೆ ವಿಶ್ವಾಮಿತ್ರ ಗಾಯತ್ರಿ. ಒಟ್ಟಾರೆ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಅವಯವಗಳು ಒಂದೊಂದು ಒಂದು ಮಂತ್ರ, ಓಂಕಾರ ಒಂದು ಮಂತ್ರ, ವ್ಯಾಕೃತಿಗಳು ಒಟ್ಟು ಸೇರಿ ಒಂದು ಮಂತ್ರ, ಬಿಡಿಸಿ ಬಿಡಿಸಿ ಒಂದು ಮಂತ್ರ, ಹಾಗೆ ಗಾಯತ್ರಿ ಪ್ರತ್ಯೇಕ ಮಂತ್ರ. ಇಷ್ಟೆಲ್ಲ ಮಂತ್ರಗಳಿರುವಾಗ ಆ ಮಂತ್ರಗಳ ಋಷಿ ಛಂದಸ್ಸು ದೇವತೆಗಳ ಪರಿಚಯ ಮಾಡಿಕೊಟ್ಟು ನಂತರ ಹೇಳ್ತಾ ಇದ್ದಾರೆ, ಓಂಕಾರದಿಂದ ಹುಟ್ಟಿದ್ದು ವ್ಯಾಕೃತಿಗಳು, ವ್ಯಾಕೃತಿಗಳಿಂದ ಹುಟ್ಟಿದ್ದು ಗಾಯತ್ರಿ, ಗಾಯತ್ರಿಯಿಂದ ಹುಟ್ಟಿದ್ದು ಪುರುಷ ಸೂಕ್ತ, ಪುರುಷ ಸೂಕ್ತದಿಂದ ಹುಟ್ಟಿದ್ದು ಇಡೀ ವೇದಗಳು ಅಂತ. ಹಾಗಾದರೆ ಓಂಕಾರ ಅಂದ್ರೆ ಏನಾಯಿತು? ಕಂಪ್ರೆಸ್ಡ್ ಟ್ಯಾಬ್ಲೆಟ್, ಇಡೀ ವೇದಗಳ ಸಾರ. ಇಡೀ ವೇದಗಳು ಒಂದು ಓಂಕಾರದಲ್ಲಿ ಕೂತಿವೆ, ಇಡೀ ವೇದಗಳು ಮೂರು ವ್ಯಾಕೃತಿಗಳಲ್ಲಿ ಕೂತಿವೆ, ಇಡೀ ವೇದಗಳು ವಿಶೇಷವಾಗಿ ಗಾಯತ್ರಿಯಲ್ಲಿ ಕೂತಿದೆ. ಇದು ತಿಳ್ಕೊಂಡು ಅಂದರೆ ಕೂತಿರೋದು ಅಂದರೆ ಏನು? ಇಡೀ ವೇದಗಳಲ್ಲಿರುವ ಏನೆಲ್ಲ ಒಂದೊಂದು ಅಕ್ಷರ ವರ್ಣ ಸ್ವರ ಉದಾತ್ತ ಅನುದಾತ್ತಾದಿಗಳಲ್ಲಿ ಇರುವ ಭಗವದ್ ರೂಪಗಳ ಗುಂಪೇನಿದೆ ಆ ಗುಂಪು ಎಲ್ಲ ಸೇರಿ ಓಂಕಾರದಲ್ಲಿವೆ. ಒಂದು ಓಂಕಾರವನ್ನ ಈ ರೀತಿ ತಿಳ್ಕೊಂಡು ಅಂದರೆ ಇಡೀ ವೇದಗಳಲ್ಲಿರುವ ಎಲ್ಲಾ ವರ್ಣಾಭಿಮಾನಿ ಭಗವದ್ ರೂಪಗಳು ದೇವರ ರೂಪಗಳು ಓಂಕಾರದಲ್ಲಿ ತುಂಬಿವೆ. ಒಂದು ಓಂಕಾರ ಒಂದು ಸಲ ಉಚ್ಚಾರ ಮಾಡಿದಾಗ ಖಚಿತವಾಗಿ ನಾಲ್ಕು ವೇದಗಳ ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಯಾರು ದೃಢವಾಗಿ ತಿಳ್ಕೊಂಡು ಒಂದು ಸಲ ಓಂಕಾರ ಉಚ್ಚಾರ ಮಾಡುತ್ತಾರೋ ಅವರಿಗೆ ಸರ್ವ ವೇದ ಪಾರಾಯಣ ಫಲ ಬರುತ್ತೆ. ಹಾಗಾದರೆ ಎಲ್ಲಾ ರೂಪಗಳು ವ್ಯಾಕೃತಿಗಳಲ್ಲೂ ಇವೆಯಲ್ಲೋ, ಹಾಗಾದರೆ ಮೂರು ವ್ಯಾಕೃತಿಗಳನ್ನು ಚೆನ್ನಾಗಿ ಉಚ್ಚಾರ ಮಾಡಿದರೆ ನಂಬಿಕೆಯಿಂದ ಎಲ್ಲ ರೂಪಗಳಿವೆ ಅಂತ. ಅವಾಗ ಏನಾಗುತ್ತೆ? ವ್ಯಾಕೃತಿಗಳನ್ನು ಉಚ್ಚಾರ ಮಾಡಿದರೂ ಎಲ್ಲ ವೇದಗಳನ್ನು ಪಾರಾಯಣ ಮಾಡಿದ ಫಲ ಬರುತ್ತೆ. ಒಂದು ಗಾಯತ್ರಿ ಅಲ್ಲಿಯೂ ಎಲ್ಲ ಇದೆ. ಹಾಗಾದರೆ ಒಂದು ಸಲ ನಾವು ವಿಶ್ವಾಮಿತ್ರ ಗಾಯತ್ರಿಯನ್ನು ಉಚ್ಚಾರ ಮಾಡಿದರೆ, ತಿಳ್ಕೊಂಡು ಉಚ್ಚಾರ ಮಾಡಿದರೆ ಮೂರು ಸಲ ಎಲ್ಲ ವೇದಗಳನ್ನು ಪೂರ್ಣ ಪಾರಾಯಣ ಮಾಡಿದ ಫಲ ಬರುತ್ತೆ ಅನುಸಂಧಾನ ಚೆನ್ನಾಗಿ ಇದ್ದವರಿಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಗೊತ್ತಿಲ್ಲದೆ ಎಷ್ಟು ಸಲ ಮಾಡಿದ್ವೋ. ಸುಲಭವಾದ ಪ್ರಕರಣ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಸರ್ವ ವೇದೋಚ್ಚಾರಣಂ ಗಾನಂ. ಗಾಯತ್ರಿ ಮಂತ್ರದ ಉಚ್ಚಾರಣ ಅಂದ್ರೆ ಏನು ಗೊತ್ತೋ, ಎಲ್ಲ ವೇದಗಳ ಉಚ್ಚಾರ ಮಾಡಿದಂತೆ. ಸರ್ವ ಸಂರಕ್ಷಣಂ ತ್ರಾಣಂ, ಎಲ್ಲ ವೇದಗಳನ್ನು ಉಚ್ಚಾರ ಮಾಡಿದರೆ ನಮ್ಮನ್ನು ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ವೇದ, ಅದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ನಮ್ಮ ತಲೆಯಲ್ಲಿ ಚೂರು ಕೂತಿರಲಿಕ್ಕೆ ಸಾಕು. ಏನದು ಸಾಮಾನ್ಯವಾಗಿ ಅಂದರೆ, ನಾನು ಗಾಯತ್ರಿ ಮಾಡಿದೆ, ದೇವರನುಗ್ರಹ ಮಾಡಿದ್ರು ಅಷ್ಟೇ ಅಲ್ವೋ, ನಾ ಮಾಡಿದೆ ನೀನು ಅನುಗ್ರಹ ಮಾಡು. ಉತ್ತರ ಕೊಡ್ತಾ ಇದ್ದಾರೆ, ಏತಾದೃಶ ಗಾನ ತ್ರಾಣ ಕರ್ತೃತ್ವಾತ್. ಗಾಯತ್ರಿ ನಾಮಕನಾದ ಭಗವಂತ ಹೇಗೆ ನಿಂತಿದ್ದಾನೆ ಅಂದರೆ, ಗಾನಕರ್ತೃವೂ ಅವನೇ ತ್ರಾಣಕರ್ತೃವೂ ಅವನೇ. ಅರ್ಥಾತ್ ಏನಾಯಿತು, ನಮ್ಮೊಳಗೆ ನಿಂತು ನಮ್ಮಿಂದ ಗಾಯತ್ರಿಯನ್ನ ನುಡಿಸುವವನು ಅವನೇ, ಹೊರಗಿದ್ದು ರಕ್ಷಣೆ ಮಾಡುವವನು ಅವನೇ. ಈ ಭಾವನೆಯಿಂದ ಮಾಡಿದರೆ ಮಾಡಿದ ಗಾಯತ್ರಿ ಸಾರ್ಥಕ, ಇಲ್ಲದಿದ್ದರೆ ದೇವರ ಸ್ವಾತಂತ್ರ್ಯ ಕದ್ದು ನಮ್ಮಲ್ಲಿ ಆರೋಪ ಮಾಡಿಕೊಂಡು ಗಾಯತ್ರಿ ಮಾಡಿದಂತಾಗುತ್ತೆ. ಹೇಳ್ತಾರೆ, ಎಲ್ಲದಕ್ಕಿಂತ ದೊಡ್ಡ ಕಳ್ಳತನ ಯಾವುದು ಅಂದರೆ ದೇವರ ಸ್ವಾತಂತ್ರ್ಯ ಕದಿಯೋದು. ಅದಕ್ಕಿಂತ ದೊಡ್ಡ ಕಳ್ಳತನ ಇನ್ಯಾವುದೂ ಇಲ್ಲ. ದೇವರ ಸ್ವತ್ತದು, ಅದನ್ನು ನಾವೇ ಕದ್ದರೆ. ನಾವು ಪರಾಧೀನ ಕರ್ತೃಗಳು, ದೇವರು ಮಾಡಿಸಿದರೆ ಮಾಡುವವರು. ಗಾಯತ್ರಿ ಮಾಡುವಾಗಲೂ ಸ್ವಾಮಿಯೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ, ಅವನೇ ರಕ್ಷಣೆ ಮಾಡತಾನೆ ಎಂಬ ಪ್ರಜ್ಞೆಯಿಂದ ಗಾಯತ್ರಿಯನ್ನು ಇಡೀ ವೇದಗಳ ಸಾರ ಅಂತ ತಿಳಿದು ಯಾರು ಮಾಡುತ್ತಾರೋ ಸರ್ವ ವೇದೋಚ್ಚಾರಣ ಮಾಡಿದ ಫಲ ಬರುತ್ತೆ ಅಂತ ಹೇಳುತ್ತಾ, ಈ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ನಾರಾಯಣ. ಹೌದು, ಅದರಲ್ಲಿ ಗೊಜಲು, ನಮ್ಮವರಿಗೇನೆ ಗೊಜಲು ಪಾಪ. ಅರ್ಧ ಆಚೆ ಹೋಗಿರ್ತಾರೆ, ಅರ್ಧ ಈಚೆ ಹೋಗಿರ್ತಾರೆ, ಚೂರು ಚೂರು ಎಲ್ಲ ನೋಡಿಕೊಂಡಿರ್ತಾರೆ. ಆಚೆ ಪ್ರಭಾವನೂ ತುಂಬ ಇರುತ್ತೆ. ಆಚೆ ಅಂದರೆ ಗಾಯತ್ರಿ ಎಂದರೆ ಒಂದು ಹೆಣ್ಣು ರೂಪ, ಅದಕ್ಕೆ ಐದು ತಲೆ, ಮೂರು ಹೊಟ್ಟೆ, ಏನೇನೋ ಹಾಕಿರ್ತಾರೆ, ತ್ರಿಪದ, ಷಟ್ಕುಕ್ಷಿ, ಮೂರು ಕಾಲು, ಆರು ಹೊಟ್ಟೆ, ಏನೋ ಚಿತ್ರಣೆ ಮಾಡಿರ್ತಾರೆ ಪಾಪ. ಅದನ್ನಿಟ್ಟುಕೊಂಡು ಒಟ್ಟಾರೆ ಗಾಯತ್ರಿ ಪ್ರತಿಪಾದ್ಯ ಭಗವದ್ ರೂಪ ಹೆಂಗಸೋ ಗಂಡಸೋ ಅಂತ ಸಂಶಯ. ನಮ್ಮವರು ಹೇಳಿದ್ದಾರೆ ಆದ್ದರಿಂದ ಗಂಡಸು, ಅವರು ಹೇಳಿದ್ದಕ್ಕೆ ಹೆಂಗಸು ಆಗಿರಬಹುದೇನೋ ಗೊತ್ತಿಲ್ಲ. ಸಂಶಯ, ಸಂಶಯಾತ್ಮ ವಿನಶ್ಯತಿ ಅಂತ. ಅದಕ್ಕೆ ಆಚಾರ ಹೇಳಿದರು, ನಾನು ಹೇಳಿದೆ ಅವರು ಹೇಳಿದೆ ಅಂತಲ್ಲಪ್ಪ, ಮಂತ್ರ ಏನು ಹೇಳುತ್ತಾ ಅದೋ ನೋಡು ಅಂದರು. ಮಂತ್ರ ಏನು ಹೇಳುತ್ತಾ ಇದೆ, ಧಿಯೋ ಯೋ ನಃ ಪ್ರಚೋದಯಾತ್ ಅಂದರು. ಅಲ್ಲಿ ಶಬ್ದ, ಯಾವನು ನಮ್ಮ ಬುದ್ಧಿಯನ್ನು ಪ್ರೇರಣ ಮಾಡುತ್ತಾ ಇದ್ದಾನೋ ಅಂತ. ಯಹ ಅಂತ ಶಬ್ದ ಪ್ರಯೋಗ, ಆದರೆ ಹೆಣ್ಣಾಗಿದ್ದಿದ್ರೆ ಏನು ಶಬ್ದ ಪ್ರಯೋಗ ಆಗಿರಬೇಕು? ಸಾಮಾನ್ಯ ನಿಮಗೆ ಪರಿಚಯ ಯಾವುದು, ವಾಜರಾಜರು ಮಾಡಿದ ಶ್ರೀಶ ಗುಣದರ್ಪಣ. ಯಾ ಸುಗಂಧಸ್ಯ ನಾಸಾದಿ, ಯಾ ಅಂತ ಬರ್ತಾ ಇತ್ತು, ಯಹ ಅಂತ ಬರ್ತಾ ಇದ್ದಿಲ್ಲ. ಮಂತ್ರ ಯಹ ಅಂತ ಹೇಳ್ತಾ ಇದೆ, ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡುತ್ತಾ ಇದೆ. ಅಂಥ ಕಾಲಕ್ಕೆ ಅಲ್ಲಿರಬೇಕಾದ್ದು ಯಾರು, ಗಂಡಸೇ ಹೆಂಗಸೇ? ಮಂತ್ರವೇ ಹೇಳುತ್ತಾರೆ ನಾರಾಯಣ. ಸರಿ, ಇಲ್ಲಿ ಬಂದದ್ದು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ನಾರಾಯಣ. ಆದರೆ ಆಚೆ ಇದ್ದವರು ದಡ್ಡರೆ, ಅವರೆಲ್ಲ ಐದು ತಲೆ ಹಾಕಿ ಹೆಂಗಸನ್ನ ಕೂಡಿಸಿದ್ರಲ್ಲ, ಅಷ್ಟೂ ಆಲೋಚನೆ ಮಾಡದೆ ಕೂಡಿಸಿದ್ರು. ಅದಕ್ಕೇನು ಕಾರಣ ಅಂದ್ರೆ, ಮಂತ್ರ ತಪ್ಪಾಗಿ ಅರ್ಥ ಮಾಡಿಕೊಂಡದ್ದು. ಗಾಯತ್ರಿ ಪಂಚಶೀರ್ಷ ಅಂತ ಬರುತ್ತೆ ಯಜುರ್ವೇದದಲ್ಲಿ ಮಂತ್ರ, ಗಾಯತ್ರಿ ಮಂತ್ರದ ವಿವರಣೆ. ತ್ರಿಪದ ಗಾಯತ್ರಿ ಪಂಚಶೀರ್ಷ ಅಂತ ಬರುತ್ತೆ. ಅರ್ಥ ಏನು? ಗಾಯತ್ರಿ ಪ್ರತಿಪಾದ್ಯ ರೂಪಕ್ಕೆ, ದೇವತಾ ರೂಪಕ್ಕೆ ಐದು ತಲೆಗಳಿವೆ ಅಂತ ಅರ್ಥ ಅಲ್ಲ. ಗಾಯತ್ರಿ ಮಂತ್ರ ಐದು ಶೀರ್ಷಗಳಿಂದ ಕೂಡಿದ್ದು, ಐದು ಕಡೆ ನಿಲ್ಲಿಸಿ ಹೇಳಬೇಕು. ತ್ರಿಪದ ಮೂರು ಪಾದಗಳಿಂದ ಕೂಡಿದ್ದು, ಮೂರು ಪಾದಗಳಿಂದ ಕೂಡಿದ್ದು ಗಾಯತ್ರಿ. ಈ ಅರ್ಥ ಇದ್ದಾಗ ಅಪಾರ್ಥ ಮಾಡಿ ಐದು ತಲೆ ನಾನಾ ರೀತಿ ಮಾಡಿ ಕೂಡಿಸಿದ್ರು. ಅದು ಯಾಕೆ ಬಂತೋ ಗೊತ್ತಿಲ್ಲ, ಅದು ನಮ್ಮವರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಒಟ್ಟಾರೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ನಾರಾಯಣ. ಸರಿ, ಅದು ಆಚೆ ಇದ್ದರೆ ಇಲ್ಲಿ ವಿಶೇಷ ಹೇಳಿದ್ದೇನು ಅಂದರೆ, ಆ ರೂಪದ ಜೊತೆಗೆ ಗಾಯತ್ರಿ ನಾಮ ಗಾಯತ್ರಿಯಾಂ ಸಂಸ್ಥಿತ, ಗಾಯತ್ರಿ ಮಂತ್ರದಲ್ಲಿರುವ ರೂಪ ಯಾವುದು ಅಂತ ಇಲ್ಲಿ ಜಿಜ್ಞಾಸೆ ಬಂತು. ಗಾಯತ್ರಿ ಮಂತ್ರದಿಂದ ಗೊತ್ತಾಗುವ ರೂಪ ಸೂರ್ಯಮಂಡಲಸ್ಥ ರೂಪ. ಗಾಯತ್ರಿ ಮಂತ್ರದಲ್ಲೇ ಇರುವ ರೂಪ ಅಂದರೆ, ಅದು ಹೇಳ್ತಾ ಇದ್ದಾರೆ, ಆರು ರೂಪದಲ್ಲಿದ್ದಾನೆ, ಷಡ್ವಿಧ, ಆರು ರೀತಿಯಾಗಿದ್ದಾನೆ ಭಗವಂತ. ಹೇಗೆ? ಗಾಯತ್ರಿಯಲ್ಲಿ ಗಾಯತ್ರಿ ಅಂತ ಕರೆಸಿಕೊಂಡಿರುವ ದೇವರ ರೂಪ ಒಂದಿದೆ. ಯಾವುದು? ಸ್ತ್ರೀ ರೂಪ. ಅಪ್ಪ ಮತ್ತು ಸ್ತ್ರೀ ಬಂತ ಅಂದ್ರೆ ಹಾಗಲ್ಲ, ಸ್ತ್ರೀರೂಪಿ ಹಯಗ್ರೀವ, ಸ್ತ್ರೀರೂಪಿ ಹಯಗ್ರೀವ ಗಾಯತ್ರಿ ಮಂತ್ರದಲ್ಲಿದ್ದಾನೆ. ಇನ್ನ ಎರಡನೇ ಹಯಗ್ರೀವ ಎಲ್ಲಿದ್ದಾನೆ ಅಂದರೆ, ಗಾಯತ್ರಿ ಮಂತ್ರ ಸ್ಥಿತ ರೂಪ ಇನ್ನೊಂದು ಕಡೆ ಇದೆ. ಎಲ್ಲಿದೆ ಅಂದ್ರೆ, ಎಲ್ಲರ ನಾಲಿಗೆಗಳಲ್ಲಿ ಸ್ತ್ರೀರೂಪಿ ಹಯಗ್ರೀವನಿದ್ದಾನೆ. ಇನ್ನೊಂದು ಸ್ತ್ರೀರೂಪಿ ಹಯಗ್ರೀವ ಎಲ್ಲಿದ್ದಾನೆ ಅಂದರೆ, ಭೂಮಿಯಲ್ಲಿದ್ದಾನೆ. ಒಟ್ಟಾರೆ ಗಾಯತ್ರಿ ಮಂತ್ರ ಮೂರು ಹಯಗ್ರೀವ ರೂಪಗಳ ಪರಿಚಯ ಮಾಡಿಕೊಡತಾ ಇದೆ. ಈಗ ಚೂರು ತಲೆಗೆ ಬರಬಹುದಲ್ವೋ, ವಾದಿರಾಜರು ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಂದಾಗ ಮೂರು ಸಲ ಯಾಕೆ ಹೇಳಿದ್ರು, ಎರಡು ಸಲ ಯಾಕೆ ಹೇಳಲಿಲ್ಲ, ನಾಲ್ಕು ಸಲ ಯಾಕೆ ಹೇಳಲಿಲ್ಲ, ಮೂರೇ ಸಲ ಯಾಕೆ ಹೇಳಿದ್ರು? ಈ ಮೂರು ರೂಪಗಳ ಪಟ್ಟಿ ಕೊಟ್ಟದ್ದು ಯಾರಾದರೆ ಗಾಯತ್ರಿ ಮಂತ್ರದಲ್ಲಿರುವ, ನಾಲಿಗೆಯಲ್ಲಿರುವ, ಭೂಮಿಯಲ್ಲಿರುವ, ಆಶ್ರಯವಾಗಿರುವ ಮೂರು ರೂಪಗಳನ್ನ ನೆನೆದು ಹಯಗ್ರೀವ ಹಯಗ್ರೀವ ಅಂತ ಹೇಳುತ್ತಾರೋ, ಬರದೇ ಹೋಗುತ್ತೋ, ಮಾತಿನಿಂದ ವಿಶೇಷವಾಗಿರತಕ್ಕಂಥ ವಾಗ್ಝರಿ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮೂರು ಹಯಗ್ರೀವ ರೂಪಗಳು, ವಿಶೇಷವಾಗಿ ಮತ್ಸ್ಯಾದಿ ಚೇತನಾಚೇತನ ಅಂತರ್ಗತ ರೂಪ ಮತ್ತು ಎಲ್ಲರ ಶರೀರ ಆಕಾರದಲ್ಲಿರುವ ಶರೀರ ನಾಮಕ ರೂಪ ಅಂತ ಆರು ರೂಪಗಳ ಪರಿಚಯ ಮಾಡಿಕೊಟ್ಟು ಗಾಯತ್ರಿ ಮಂತ್ರದ ಅರ್ಥ ಹೇಳಿಕೊಡ್ತಾರೆ. ಏನು ಅಂದ್ರೆ ಹೇಳ್ತಾರೆ, ಹೇ ಸ್ವಾಮಿ, ಯೋ ಭರ್ಗ, ಭರ್ಗ ನಮ್ಮನ್ನು ಕಾಪಾಡಲಿ, ಬುದ್ಧಿ ಪ್ರಚೋದ ಮಾಡಲಿ. ಭರ್ಗ ಶಬ್ದಕ್ಕರ್ಥ ಭರಣ ಗಮನಕರ್ತ, ಭರಣಕರ್ತ ಗಮನಕರ್ತ ಅಂದರೆ ನಮ್ಮನ್ನು ಹೊತ್ತುಕೊಂಡು ಕರಕೊಂಡು ಹೋಗುವವ ಅಂತ ಅರ್ಥ ಆಯಿತು. ಅವಾಗ ನಮಗೆ ಪ್ರಶ್ನೆ ಬರುತ್ತೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೇವು, ನಮ್ಮನ್ನ ಹೊತ್ತುಕೊಂಡು ಯಾರು ಹೋಗ್ತಾ ಇದ್ದಾರೆ? ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೇವು ಅಂದರೆ ಇಲ್ಲಿ ಸ್ವಲ್ಪ ಆಳಕ್ಕೆ ನೋಡಬೇಕು. ಜೀವ ಎಷ್ಟಿದ್ದಾನೆ? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಗದು, 10,000 ಪಾರ್ಟ್, ಬಹಳ ಸಣ್ಣಕ್ಕಿದ್ದಾನೆ. ಅಂಥ ಜೀವ ಎಲ್ಲಿದ್ದಾನೆ? ಈ ಶರೀರದ ಹೃದಯ ಕಮಲದ ಮೂಲೇಶ ನಾಮಕನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ. ಅಡ್ರೆಸ್ ಕೊಟ್ಟರು ಅಲ್ಲಿರೋದು. ಸರಿಯಾಗಿ ಹೇಳಬೇಕಾದರೆ ದೊಡ್ಡ ಬಿಲ್ಡಿಂಗ್ ಇದು, ಜೀವನ ಪಾಡಿಗೆ ದೊಡ್ಡ ಬಿಲ್ಡಿಂಗ್ ಇದು. ಈ ಶರೀರದ ಕೂದಲಿನ 1,000 ಭಾಗವೂ ಇಲ್ಲ ಈ ಜೀವ. ಈ ಶರೀರದಲ್ಲಿ ಮಧ್ಯದಲ್ಲಿ ಕೂತಿದ್ದಾನೆ ಈ ಜೀವ. ಈ ಶರೀರ ಹೊತ್ತುಕೊಂಡು ತಿರುಗೋದು ಆಗುತ್ತೋ ಹೇಳಿ? ಅದೇ ಶಾಸ್ತ್ರ ಪ್ರಶ್ನೆ ಮಾಡುತ್ತಾ ಇದೆ. ಹೊತ್ತುಕೊಂಡು ತಿರುಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಹೇಗಾಗ್ತಾ ಇದೆ ಅಂದರೆ ಜೀವನನ್ನ ಒಳಗಿಟ್ಟು ಜೀವನ ಇಚ್ಛಾನುಸಾರ. ಸ್ವಾಮಿಯೇ ಈ ಶರೀರದ ಸುತ್ತೂ ತನ್ನ ರೂಪ ಇಟ್ಟು ಜೀವ ನಾನು ಹಾರಬೇಕು ಅಂದರೆ ಸ್ವಾಮಿ ಈ ಆಕಾರದಲ್ಲಿದ್ದು ಶರೀರ ಹಾರಿಸ್ತಾ ಇದ್ದಾನೆ. ಕೂಡಬೇಕು ಅಂದರೆ ಕೂಡಿಸ್ತಾನೆ, ಊಟ ಮಾಡಬೇಕು ಅಂದರೆ ಮಾಡಿಸ್ತಾನೆ. ಒಳಗಿರುವ ಜೀವನಿಗೆ ಸಂಕಲ್ಪ ಕೊಟ್ಟು ಒಟ್ಟಾರೆ ಈ ಶರೀರದ ಚಲನ ವಲನ ಎಲ್ಲ ಎಲ್ಲಾಗ್ತಾ ಇದೆ. ಈ ಸ್ವಾಮಿ ಹೊತ್ತು ತಿರುಗ್ತಾ ಇರೋದರಿಂದ ಈಗ ಹೇಳಿ ಭರಣ ಗಮನ ಕರ್ತ ಹೌದೋ ಅಲ್ಲವೋ? ನಾವು ಹೊತ್ತುಕೊಂಡು ತಿರುಗೋದೋ ಈ ಶರೀರ? ನಮ್ಮ ಮುಂದೆ ಎಲೆಯಲ್ಲಿ ಹಾಕಿದ ಅಗಳಿನ ರಾಶಿಯಲ್ಲಿ ಒಂದು ಸಲ ಹಾಕಿದ ಅನ್ನದ ರಾಶಿಯ ಒಂದಗಳಿನ ಒಂದಂಶ ನಾವಿಲ್ಲ. ಅಷ್ಟನ್ನ ತಿನ್ನಲಿಕ್ಕೆ ನಮಗಾಗುತ್ತೋ? ಒಂದು ಸಲ ನೋಡಿ, ಪಚನ ಭಕ್ಷಣ ಗಮನ ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಸ್ವಾಮಿ ನಿಂತು ಮಾಡಿಸಿ ಬಿಡತಾ ಇದ್ದಾನೆ ಶರೀರದಿಂದ, ಒಗ್ಗರಣೆ ಕೊಡತಾನೆ, ಕೊನೆಗೆ ನಾ ಮಾಡಿದೆ ಅಂತ ಬುದ್ಧಿ ಕೊಡತಾನಷ್ಟೇ, ಇನ್ನೇನೂ ಇಲ್ಲ. ಹಾಗಾದರೆ ಒಮ್ಮೆ ಬೆಂಗಳೂರು ಟ್ರಾಫಿಕ್ ಆದರೂ ನಮಗೆ ಸಾಧನೆಗೆ ಅನುಕೂಲ ಆಗತ್ತೇನೋ? ದಿನಾಗ್ಲೂ ನೋಡ್ತಾ ಇರ್ತೇವೆ, ಹೋಗ್ತಾ ಇರ್ತಾರೆ. ಈ ದೃಷ್ಟಿಯಲ್ಲಿ ನೋಡೋಣ, ಒಬ್ಬೊಬ್ಬರನ್ನ ಸ್ವಾಮಿ ಆಕಾರದಲ್ಲಿ ಹೇಗೆ ಕರ್ಕೊಂಡು ಸೆಳ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ದೃಷ್ಟಿಯಿಂದ ನೋಡಿದರೆ ಅದ್ಭುತ ದೃಶ್ಯ ಅದು. ಆ ರೀತಿಯಲ್ಲಿ ಭಗವಂತ ಭರಣ ಗಮನಶೀಲನಾದಂಥ ಸ್ವಾಮಿ ಏನಿದ್ದಾನಲ್ಲ, ಅವನು ನನ್ನನ್ನು ನನ್ನ ಬುದ್ಧಿಯನ್ನ ಪ್ರಚೋದಯಾತ್. ಇಲ್ಲಿ ಪ್ರಚೋದಯಾತ್ ಎಂಬ ಶಬ್ದಕ್ಕೆ ತುಂಬಾ ಅರ್ಥ ಕೊಡ್ತಾ ಇದ್ದಾರೆ. ಏನದು ಅಂದರೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಇಷ್ಟೇ ಅಲ್ಲ, ಒಳ್ಳೆ ಬುದ್ಧಿ ಅಂದರೆ ಏನು ಅಂತ ಪ್ರಶ್ನೆ ಮಾಡುತ್ತಾನೆ ದೇವರು. ಒಳ್ಳೆ ಬುದ್ಧಿ ಅಂದರೆ ಸ್ವವಿಷಯೇ ಪ್ರೇರಯೇತ್, ಅಂದರೆ ನಾವು ಯಾವ ಯಾವ ಜಡಚೇತನಗಳನ್ನ ಈ ಜೀವನದಲ್ಲಿ ಪ್ರತಿ ಕ್ಷಣ ನೋಡುತ್ತೇವೆ, ನಮ್ಮಿಂದ ಏನೇನು ಕ್ರಿಯೆಗಳಾಗುತ್ತೆ, ಏನು ಮಾತಾಡುತ್ತೇವೆ, ಏನು ತಿರುಗ್ತೇವೆ, ಎಲ್ಲ ಕಡೆ ದೇವರನ್ನೇ ನೋಡುವ ನೋಟ ನನಗೆ ಬರಲಿ ಅಂತ ಅರ್ಥ. ಇದು ನಮ್ಮ ಜೀವನದ ಗುರಿ. ಅರಣ್ಯಕಾಚಾರ್ಯ ಹೇಳುತ್ತಾರೆ, ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದಮೇವ ಸಾಧನ ಮೀರಿತಂ. ಸಾಧನೆ ಅಂದ್ರೆ ಏನು ಗೊತ್ತೋ? ಶ್ರೀಹರಿಯ ಪಾದದಲ್ಲಿ ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ಆದರದಿಂದ ಮನಸ್ಸು ದೇವರ ಪಾದದಲ್ಲಿ ಇರಬೇಕು. ಅದು ಏನು ಬೇಕಾದರೂ ಮಾಡು, ಜಪ ಮಾಡು, ಪೂಜೆ ಮಾಡು, ಹಾರು ಕುಪ್ಪಳಿಸು, ಏನು ಬೇಕಾದರೂ ಮಾಡು, ನಿನ್ನ ಮನಸ್ಸು ದೇವರಲ್ಲಿ ಇರಲಿ, ಇದೇ ಸಾಧನ ಅಂದರು. ಆ ಸಾಧನೆ ಬೇಕಾದರೆ ಏನು, ದೇವರಲ್ಲೇ ಮನಸ್ಸು ಬೇಕಲ್ಲ, ಕೊಡೋದು ಯಾರು? ಈ ಸ್ವಾಮಿಯೇ. ಅದಕ್ಕೆ ಧಿಯ ಪ್ರಚೋದಯ, ನನ್ನ ವಿಶೇಷವಾದ ಬುದ್ಧಿಯನ್ನು ಪ್ರಚೋದನೆ ಮಾಡು. ಪ್ರಚೋದನೆ ಹೇಗೆ ಮಾಡುತ್ತೀಯ? ನಿನ್ನಲ್ಲೇ ಇರುವಂತೆ ಮಾಡು. ನಾನು ತಿರುಗಿದರು ಹೇಳ್ತಾರೆ, ಶಯಾನ ಅಶ್ನನ್ ಪಿಬನ್ ಪ್ರಬ್ರುವನ್. ಪ್ರಹ್ಲಾದರಾದರ ಚರಿತ್ರೆ ಹೇಳ್ತಾರೆ, ಯಾವಾಗಲೂ ತಿರುಗ್ತಾ ಇದ್ದ, ನಮ್ಮಂತೇನೆ ಕುಡಿತಾ ಇದ್ದ, ಮಾತಾಡತಾ ಇದ್ದ, ಎಲ್ಲ ಮಾಡ್ತಾ ಇದ್ದ, ಮಲಗ್ತಾ ಇದ್ದ. ಆದರೆ ಗೋವಿಂದ ಪರಿರಂಭಿತ, ಯಾವಾಗ್ಲೂ ದೇವರನ್ನೇ ಕಚ್ಕೊಂಡಿದ್ದಂತೆ. ಅಂದ್ರೆ ಇದೊಂದು ಕಡೆ ಆಗ್ತಾ ಇದೆ, ಇನ್ನೊಂದು ಕಡೆ ಹರಿ 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 ಅಂತ ಹರಿದಲ್ಲೇ ಹರಿದು ಹೋಗ್ತಾ ಇದೆ. ಆ ಬುದ್ಧಿ ಬರಲಿ ಅಂತ ಗಾಯತ್ರಿ ಮಂತ್ರದ ಅರ್ಥವನ್ನ ತಿಳಿಸಿಕೊಟ್ಟು ಹೇಳ್ತಾ ಇದ್ದಾರೆ. ಈ ಜಗತ್ತನ್ನೇ ಸೃಷ್ಟಿ ಮಾಡುವ ಅಪರೂಪದ ತಾಕತ್ತಿರುವ ಸ್ವಾಮಿಯ ಅಪರೂಪದ ರೂಪವನ್ನು ನಾವು ಚಿಂತನೆ ಮಾಡುತ್ತೇವೆ. ವರೇಣ್ಯಂ ರೂಪಂ ಚಿಂತಯಾಮಃ ಅಂತ ಗಾಯತ್ರಿ ಮಂತ್ರದ ಅಪರೂಪದ ಅರ್ಥವನ್ನು ಚೊಕ್ಕದಾಗಿ ಚಿಕ್ಕದಾಗಿ ತಿಳಿಸಿಕೊಟ್ಟು ಇನ್ನು ಮುಂದಿನ ಕೆಲಸ, ಸಂಧ್ಯಾ ವಂದನೆ ಕಾಲಕ್ಕೆ ಎಲ್ಲ ಮುಗಿದ ಮೇಲೆ ಮಾಡೋದೇನು? ದಿಂಗ್ ನಮಸ್ಕಾರ. ಪಾಪ ದಿಕ್ಕಿಗೆ ನಮಸ್ಕಾರ ಮಾಡ್ತಾ ಇರ್ತೇವೆ, ದಿಕ್ಕಿಗೆ ಯಾಕೆ ಮಾಡಬೇಕೋ ಗೊತ್ತಿಲ್ಲ, ದಿಕ್ಕು ದಿಕ್ಕಿಗೆ ತಿರುಗಿ ಮಾಡ್ತಾ ಇರ್ತಾರೆ, ಯಾಕೋ ಗೊತ್ತಿಲ್ಲ. ಏನೋ ಮಾಡಬೇಕಂತ ಹೇಳಿದ್ದಾರ್ರಿ ದೊಡ್ಡವರು, ಹೇಳಿದ್ದು ಮಾಡು ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದು ಅಷ್ಟೇ ತಾತ್ಪರ್ಯ. ಹಾ ಹೌದು, ಚಿಕ್ಕ ಹುಡುಗರಿದ್ದಾಗ ಅಷ್ಟೇ ಮಾಡು ಅಂತಾರೆ, ಚೂರು ದೊಡ್ಡವರಾದ್ಮೇಲೂ ಬೆಳೆಯಬೇಕಲ್ವೋ, ಅವಾಗೂ ಹಾಗೆ ಮಾಡಿದರೆ ಹೇಗೆ? ಅದರಿಂದ ತಾಯಿ ಮಗ ಇರ್ತಾನೆ, ಚಿಕ್ಕ ಮಗು ಪಂಕ್ತಿಯಲ್ಲಿ ಕೂತಿರ್ತಾನೆ, ಸಾರು ಬರಲಿಲ್ಲ ಅಂದ, ಅಮ್ಮ ನನಗೆ ಸಾವು ಬರಲಿಲ್ಲ, ಸಾವು ಬರಲಿಲ್ಲ ಅಂದ. ಮಗ ತಾಯಿಗೆ ಸಂತೋಷವೋ ಸಂತೋಷ, ನನ್ನ ಮಗ ಸಾವು ಬರಲಿಲ್ಲ ಅಂತ ಮುತ್ತು ಕೊಟ್ಲು. ದೊಡ್ಡವನಾದ, ಆವಾಗ್ಲೂ ಸಾವು ಬರಲಿಲ್ಲ ಅಂತ ಕಪಾಳಕ್ಕೆ ಕೊಟ್ಲು, ದೊಡ್ಡವನಾದರೂ ತಪ್ಪು ಹೇಳ್ತೀಯ ಅಂತ. ಆ ರೀತಿಯಲ್ಲಿ ಗಾಯತ್ರಿ ಮಂತ್ರಗತ ವಿಶೇಷಗಳನ್ನು ತಿಳಿದುಕೊಂಡು ಚೆನ್ನಾಗಿ ಉಚ್ಚಾರ ಮಾಡುವುದೊಂದು ಭಾಗ ಆದರೆ ದಿಂಗ್ ನಮಸ್ಕಾರ ಪ್ರಧಾನವಾದ್ದು. ದಿಕ್ಕಿನಲ್ಲಿರುವ ದೇವತೆಗಳ ಪರಿಚಯ ಮಾಡಿಕೊಡುತ್ತಾರೆ. ಆ ದೇವತೆಗಳ ಒಡಗಿರುವಂಥ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರನ್ನ ಚಿಂತನೆ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಒಂದು ರಹಸ್ಯ ಹೇಳುತ್ತಾರೆ. ದಿಕ್ಕುಗಳು ಎಷ್ಟು? 10, 8 ಎಲ್ಲ ಹೇಳೋದು. 4 ದಿಕ್ಕುಗಳು, 4 ವಿದಿಕ್ಕುಗಳು ಅಂತ, 8 ಬಂತು ಮೇಲೆ ಕೆಳಗೆ ಅಂತ. ಇಷ್ಟು ಹೊರಗೂ ಇವೆ ಒಳಗೂ ಇವೆ. ಹೃದಯದ ಅಷ್ಟದಳದ ಕಮಲದಲ್ಲಿ 8 ದಿಕ್ಕುಗಳಿಗೂ ಚಿಂತನೆ ಕೊಡುತ್ತಾರೆ. ಇಲ್ಲಿ ಯಾವ ಅಷ್ಟ ದಿಕ್ಪಾಲಕರಿದ್ದಾರೆ? 10 ದಿಕ್ಕುಗಳಿಗೆ ದೇವತೆಗಳಿದ್ದಾರೆ, ಹೃದಯ ಕಮಲದಲ್ಲೂ ಕೂತಿದ್ದಾರೆ. ಇಲ್ಲಿ ಪ್ರಾರ್ಥನೆ ಏನು? ನಾನು ಹೇ ದಿಕ್ಪಾಲಕರೇ, ನಾನು ನಿಮ್ಮ ದಿಕ್ಕುಗಳಿಗೆ ಬಂದಾಗ, ನಾನು ನಿಮ್ಮ ದಿಕ್ಕುಗಳಿಗೆ ಬಂದಾಗ, ಅಥವಾ ಮಾತು ಸರಿಯಾಗಿ ಪ್ರಯೋಗ ಮಾಡಿದರೆ ಭಗವಂತ ನನ್ನನ್ನು ನಿಮ್ಮ ದಿಕ್ಕಿಗೆ ಕರೆಕೊಂಡು ಬಂದಾಗ ನನ್ನಲ್ಲಿ ದೇವರನ್ನೇ ಸ್ಮರಿಸುವ ಬುದ್ಧಿ ನನಗೆ ಕೊಡಿ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಏನು ಹೇಳಿದ್ರು, ಆ ನೆನಪು ನೀವು ನನಗೆ ಕೊಡಿ. ಯಾಕೆ? ಆ ದಿಕ್ಕಿಗೆ ಅಭಿಮಾನಿಗಳು ನೀವು, ಆ ದಿಕ್ಕಿನಲ್ಲಿ ಬಂದ ಪ್ರಾಣಿಗಳಿಗೆ ಅಧಿಪತಿಗಳು ನೀವು, ಕೊಡಿ ಅಂತ ಕೇಳೋದು. ಇಷ್ಟಾದರೆ ಇಲ್ಲಿ ನಾವು ಹೋಗ್ತೇವೆ ಶರೀರ ಸಹಿತವಾಗಿ, ಇಲ್ಲಿ ಹೃದಯದಲ್ಲಿ ಮೂಲೇಶ ನಾಮಕ ಭಗವಂತ ತನ್ನ ಪಾದದಲ್ಲಿ ನಮ್ಮನ್ನು ಹೊತ್ತುಕೊಂಡು 8 ದಳಗಳಿಗೂ ಸಂಚಾರ ಮಾಡುತ್ತಾ ಇರ್ತಾನೆ. ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಬುದ್ಧಿ ಬರುತ್ತೆ. ನೈಋತ್ಯಕ್ಕೆ ಬಂದರೆ ಪಾಪ ಬುದ್ಧಿ ಬರುತ್ತೆ, ವರುಣನಲ್ಲಿ ಬಂದರೆ ವಿನೋದ ಹಾಸ್ಯ ಬರುತ್ತೆ, ವಾಯುವಿನಲ್ಲಿ ಬಂದರೆ ಗಮನ ಆಗಮನಾದಿಗಳು ಬರುತ್ತೆ. ಅಲ್ಲಿ ಪ್ರಾರ್ಥನೆ, ದೇವರು ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ನನ್ನನ್ನ ನಿಮ್ಮ ದಿಕ್ಕುಗಳಿಗೆ ಕರಕೊಂಡು ಬಂದಾಗ ನನಗೆ ಒಳ್ಳೆ ಬುದ್ಧಿ ಕೊಡಿ. ನೀವು ದೇವರನ್ನು ಪ್ರಾರ್ಥನೆ ಮಾಡಿದರೆ ನನಗೆ ಒಳ್ಳೆ ಬುದ್ಧಿ ಬರುತ್ತೆ. ಯಾಕೆ? ನಮ್ಮ ಆಚಾರ್ಯ ಹೇಳಿದ್ದಾರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ. ನೀವು ಉನ್ನತರು, ನೀವು ಪ್ರಾರ್ಥನೆ ಮಾಡಿದರೆ ದೇವರು ಅನುಗ್ರಹ ಮಾಡುತ್ತಾರೆ. ಅದಕ್ಕೆ ಕಾಪಾಡಿ ಅಂತ ಹೇಳುವ ತಂತ್ರ ಮಂತ್ರ ಗಾಯ ನಮ್ಮ ಸಂಧ್ಯಾವಂದನದ ಕೊನೆಯಲ್ಲಿರುವ ದಿಂಗ್ ನಮಸ್ಕಾರ. ಇಷ್ಟು ಅರ್ಥ ಇದೆ. ಹಾಗೆ ಪ್ರಾರ್ಥನೆ ಮಾಡಿದವರನ್ನ ಎಡಬಿಡದೆ ರಕ್ಷಣೆ ಮಾಡುತ್ತಾರೆ ದಿಗಭಿಮಾನಿ ದೇವತೆಗಳು. ಈ ರೀತಿಯಲ್ಲಿ ಎರಡನೆಯ ಪ್ರಕರಣ ಉಪನಯನ ಪ್ರಕರಣ ಅಂತ ಅದ್ಭುತವಾದ ಅರ್ಥಗಳನ್ನ ಎಲ್ಲವನ್ನ ತುಂಬಿ ನಿಜವಾಗಿ ನಮಗೆ ಅನಿಸಬೇಕು. ಈ ಪ್ರಕರಣ ಚಿಂತನೆ ಮಾಡಿದ ಮೇಲೆ ಇಷ್ಟು ಕಾಲ ಗಾಯತ್ರಿ ಬರೀ ಬಡಬಡಿಸಿ ಬಡಬಡಿಸಿ ಜೀವ ಕಳೆದನಲ್ಲ, ಇನ್ನಾದರೂ ಮಾಡೋಣ ಅಂತ ಹಂಬಲ ಹುಟ್ಟಿಸುವ ರೀತಿಯಲ್ಲಿ ಅರಣ್ಯಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.